ನಮಗೇನಾಗಿದೆ, ಕಣ್ಣಿಗೆ ಅಡ್ಡತಡೆಗಳಿದೆ, ಆದರೂ ಕೂಡ ಧೂಮ ಕಟ್ಟ ತಕ್ಷಣ ಹೊಗೆ ಎಲ್ಲೋ ಇದೆ, ಅದಕ್ಕೆ ಅಡ್ಡ ಬೇರೆ ಇದೆ, ಮತ್ತೆ ಇಷ್ಟಾದರೂ ಕಾಣಿಸುತ್ತೆ, ಬಿಡೋದಿಲ್ಲ ಬೆಂಕಿನ. ಅದು ಇಷ್ಟೆಲ್ಲ ಶಕ್ತಿ ಅನುಮಾನಕ್ಕಿದೆ, ಅದು ನೆನಪಿರಬೇಕು. ಹಿಂದೆ ಹೇಳಿದಂತೆ ಎಲ್ಲ ತಿಳಿಸೋ ಶಕ್ತಿ ಅದಕ್ಕಿಲ್ಲ, ಎಲ್ಲ ತಿಳಿಸೋ ಶಕ್ತಿ ಇಲ್ಲ, ಲಿಮಿಟೆಡ್ ಸೆನ್ಸರ್. ಇದು ಹೇಳಿ ಕೇಳಿ ಏನಿದು, ಬುದ್ಧಿಗೆ ಗೊತ್ತಾಗ್ತಕ್ಕಂಥ ವಿಚಾರ. ಬುದ್ಧಿ ಶಾರ್ಪ್ ಇದ್ದಷ್ಟು ಕೂಡ ಅನುಮಾನ ಏನಾಗುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ಬುದ್ಧಿ ಸರಿ ಇಲ್ಲದೆ ಹೋದರೆ ಅನುಮಾನ ಲಿಮಿಟೆಡ್ ಆದರೆ ಅನುಮಾನ ಕಡಿಮೆ ಆಗಿಬಿಡುತ್ತೆ. ಬುದ್ಧಿ ಕೆಟ್ಟೋಗಿದ್ರೆ ಹುಚ್ಚುಚ್ಚ ಅನುಮಾನ ಬರುತ್ತೆ, ಗೊತ್ತಾಯ್ತಾ? ಆ ರೀತಿಯಾಗಿ ಮೂರು ರೀತಿಯಲ್ಲಿ ಕೆಲಸ ಮಾಡ್ಬೋದು. ಯಾವುದು ಪ್ರತ್ಯಕ್ಷ ಇನ್ನು ಹೇಳ್ತಾರೆ, ಪ್ರತ್ಯಕ್ಷಕ್ಕೆ ಒಂದೇ ಸೇರಬೇಕಾಗಿಲ್ಲ, ಆಗಮಕ್ಕೂ ಸೇರಬಹುದು. ಆಗಮಕ್ಕೆ ಐದಾರು ಪ್ರತ್ಯಕ್ಷ ಆಗಮ, ಇದು ಅನುಮಾನ ಡಿಪೆಂಡೆಂಟ್ ಪ್ರೂಫ್. ಇದು ಇವು ಧೂಮ ಕಾಣಲೇ ಇಲ್ಲ ಅವನಿಗೆ, ಅವಾಗೇನಾಗುತ್ತೆ, ಅಗ್ನಿ ಗೊತ್ತಾಗೋದೇ ಇಲ್ಲ. ಧೂಮ ಕಂಡರಷ್ಟೇ ಮುಂದೆ ಅನುಮಾನ, ಅಗ್ನಿಯ ಅನುಮಾನದ ಪ್ರಶ್ನೆ ಹೊರತು ಇಲ್ಲ. ಸೊ ಯಾವ್ದು ಮೇಲೆ ಡಿಪೆಂಡೆಂಟ್? ಇದು ಪ್ರತ್ಯಕ್ಷ ಮೇಲೆ ಡಿಪೆಂಡೆಂಟ್. ಧೂಮ ಕಂಡ ಮೇಲೆ ತಾನೇ ಶುರುವಾಗೋದು, ಪ್ರತ್ಯಕ್ಷದ ಮೇಲೆ ಡಿಪೆಂಡ್ ಆಗಿದ್ದರಿಂದ ಇದು ಇಂಡಿಪೆಂಡೆಂಟ್ ಪ್ರೂಫ್ ಅಲ್ಲ. ಇದು ಯಾವುದಕ್ಕೆ? ಅದು ಅತೀಂದ್ರಿಯವಾದಾಗ, ಅತೀಂದ್ರಿಯವಾದಾಗ ಆಗುವುದು ಸಹಾಯ ಬೇಕು. ಭೌತಿಕವಾದಾಗ ಪ್ರತ್ಯಕ್ಷ ಸಹಾಯ ಬೇಕು. ಅಂಥದ್ದು ಏನು ಮಾಡೋದಿಲ್ಲ, ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋದಿಲ್ಲ. ಡೈರೆಕ್ಟ್ ಪ್ರೂಫ್ ಅಲ್ಲ ಅದು, ಇಂಡೈರೆಕ್ಟ್ ಪ್ರೂಫ್ ಯಾವಾಗಲೂ ಕೂಡ. ವ್ಯವಹಿತ ಅಂದರೆ ಇದು ಅಬ್ಸ್ಟ್ರಕ್ಟೆಡ್, ಅಬ್ಸ್ಟ್ರಕ್ಷನ್ ವ್ಯವಧಾನ ಅಂತ ಕರೀತಾರೆ, ಅಬ್ಸ್ಟ್ರಕ್ಷನ್. ಸ್ವಾತಂತ್ರ್ಯೇಣ ಅಶೇಷ ಅರ್ಥ ವಿಷಯ ಆಗಮ ಇತಿ. ಆಗಮ ಹಾಗಲ್ಲ, ಸ್ವಾತಂತ್ರ್ಯೇಣ ಆಗಮಕ್ಕೆ ಯಾವ ಹೆಲ್ಪ್ ಬೇಕಿಲ್ಲ, ಅರ್ಥ ಆಗಿಟ್ಟರೆ ಸಾಕು. ಅಶೇಷಾರ್ಥ ಎಷ್ಟು ವಿಷಯ ತಿಳಿಸುತ್ತೆ ವೇದಾದಿಗಳನ್ನು ಓದಿಬಿಟ್ರೆ, ಅದು ಓದಷ್ಟು ಆಗಲಾರದಷ್ಟು ಆಗಮ ನಮಗಿದೆ. ಅರ್ಥ ಆಯ್ತು, ಓದಲಿಕ್ಕೆ ಆಗಲಾರದಷ್ಟು ಆಗಮ ಇದೆ. ಈ ಪ್ರತಿಯೊಂದು ಆಗಮದಲ್ಲಿ ಏನು ಹೇಳುತ್ತೋ ಒಂದು ವಿಷಯವನ್ನು ತಿಳಿಸಿಕೊಡು. ಅಶೇಷಾರ್ಥ ವಿಷಯ ಆಗಮ ಐತೆ, ಅರ್ಥಗ್ರಹ ಗ್ರಹಣ ಕ್ರಮೇಣ ಉದ್ದೇಶ. ಇದನ್ನೆಲ್ಲ ಲಿಂಕ್ ಯಾವುದಕ್ಕೆ ಮಾಡ್ತಾರೆ? ಈಗ ಪ್ರತ್ಯಕ್ಷಂ ಅನುಮಾನಂ ಆಗಮ ಅಂತ ಹೇಳಿದ್ರಿ, ಆಗಮ ಪ್ರತ್ಯಕ್ಷಂ ಅನುಮಾನ ಅನುಮಾನಂ ಅನ್ಬೋದಾಗಿತ್ತು, ಅನುಮಾನಂ ಪ್ರತ್ಯಕ್ಷಂ ಆಗಮ ಅನ್ಬೋದಾಗಿತ್ತು. ಯಾತಕ್ಕೆ ಆರ್ಡರ್ ಮೇಂಟೈನ್ ಮಾಡಿದ್ದೀರಿ ಅಂದರೆ ಅದು ಕಾರಣ ಕೊಡ್ತಾರೆ. ಪ್ರತ್ಯಕ್ಷಕ್ಕೆ ಒಂದು ಲಿಮಿಟೇಷನ್ ಇದೆ, ಅದಕ್ಕೆ ಮೊದಲು ಅದನ್ನು ಹೇಳಿದರು. ಆಮೇಲೆ ಪ್ರತ್ಯಕ್ಷ ಡಿಪೆಂಡ್ ಆಗೋದ್ರಿಂದ ಅನುಮಾನವನ್ನು ಹೇಳಿದರು. ಆದರೆ ಆಗಮ ಎಂಬುದೇನು, ಅತಿ ಹೆಚ್ಚು ವಿಷಯ ತಿಳಿಸಿಕೊಡೋದ್ರಿಂದ ಆಗಮಕ್ಕೆ ಅವು ಕೊನೆ ಹೇಳಿದರು. ಕೊನೆ ಹೇಳೋದಕ್ಕೆ ಅರ್ಥ ಕೆಲವೊಮ್ಮೆ ಇಂಪಾರ್ಟೆಂಟ್ ಕೊನೆ ಹೇಳ್ತಾರೆ. ಆಗಮ ಭಾರಿ ದೊಡ್ಡದು. ಇವತ್ತು ಸಾಮಾನ್ಯವಾಗಿ ಹೋಗ್ತಾನೆ, ದಾರಿ ಕಾಣದೆ ಬಂದುಬಿಡ್ತಾನೆ, ಇನ್ನೊಬ್ಬ ಯಾರು ಕೇಳ್ತಾನೆ ದಾರಿ ಸಿಕ್ಕಿಬಿಡುತ್ತೆ. ಸೊ ಇವನಿಗೆ ದಾರಿ ಸಿಗಲಿಕ್ಕೆ ಏನು ಕಾರಣ ಆಯಿತು, ಕೇಳಿದ ಕಾರಣ ಆಯಿತು. ಎಷ್ಟೋ ಜನ ಕೇಳದೆ ಹೋಗಿ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ಮಾತಿದೆ, ಕಣ್ಣು ಕುರುಡಾದ್ರೆ ಬಾಯಿ ಕುರುಡ ಅಂತ ಹೇಳ್ತಾರೆ. ಕಣ್ಣು ಕುರುಡಾದ್ರೆ ಬಾಯಿ ಕುರುಡ. ಸೊ ಕಣ್ಣಿಲ್ಲದೆ ನಿಭಾಯಿಸ್ಬೋದು, ಕಿವಿ ಇಲ್ಲದೆ ಹೋದರೆ ಭಾರಿ ಕಷ್ಟ. ಕಣ್ಣಿಲ್ಲದೆ ಹೋದರೆ ವಸ್ತು ಮಿಸ್ ಆಗುತ್ತೆ, ಕಿವಿ ಇಲ್ಲದೆ ಹೋದ್ರೆ ಮಿಸ್ ಆಗುತ್ತೆ. ಯಾವ್ದು ಹೆಚ್ಚು ಮಿಸ್ ಆಗೋದು? ಕಿವಿ ಇಲ್ಲದೆ ಹೋದ್ರೆ ಜಾಸ್ತಿ ಮಿಸ್ ಆಗುತ್ತೆ, ಕಣ್ಣಿಲ್ಲದೆ ಹೋದ್ರೆ ಕಡಿಮೆ ಮಿಸ್ ಆಗುತ್ತೆ. ಆದ್ದರಿಂದ ಕಣ್ಣು ಕಿವಿಗಳಲ್ಲಿ ಯಾವ್ದು ಇಂಪಾರ್ಟೆಂಟು? ಅದಕ್ಕೇನಂತರು ದರ್ಶನ ಅನ್ನಿಲ್ಲ, ಶ್ರವಣ ಅಂತ ಹೇಳಿದರು. ಯಾವ್ದು ದೊಡ್ಡದು? ಶ್ರವಣ. ಯಾಕೆ ದೇವ್ರ ಬಗ್ಗೆ ಶ್ರವಣ ಮಾಡಬೇಕು. ಅದಕ್ಕೆ ಎಂಥ ಪದಾರ್ಥ ದೇವರು? ಅತೀಂದ್ರಿಯ ಪದಾರ್ಥ. ಅತೀಂದ್ರಿಯ ಪದಾರ್ಥ ಪ್ರತ್ಯಕ್ಷ ಕೆಲಸ ಮಾಡೋದಿಲ್ಲ. ಅದಕ್ಕೇನು ಬೇಕು? ಅದಕ್ಕೆ ಆಗಮನ ಬೇಕು. ಆಗಮಕ್ಕೇನು ಬೇಕು? ಶ್ರವಣ ಬೇಕು. ದೇರ್ಫೋರ್ ಹರಿಕಥಾ ಶ್ರವಣ ಮಾಡೋ ನಿರಂತರ. ಪ್ರತ್ಯಕ್ಷ ಗೊತ್ತಾಗಿದ್ರೆ ಶ್ರವಣ ಬೇಕೇ ಆಗಿರಲಿಲ್ಲ ನಮಗೆ. ಆ ದೃಷ್ಟಿಯಿಂದ ಆಗಮಕ್ಕೆ ಯಾವಾಗಲೂ ಕೂಡ ನಮಗೆ ಗೊತ್ತಿರೋ ವಿಷಯ ಹೆಚ್ಚು, ಗೊತ್ತಿರೋ ಕಣ್ಣಿಗೆ ಕಾಣೋ ವಿಷಯ ಹೆಚ್ಚು, ಕಾಣದಿರೋ ವಿಷಯ ಜಾಸ್ತಿ ಇಲ್ಲ. ಆದ್ರಿಂದಲೇ ಆ ಕಾಣದ ವಿಷಯಕ್ಕೆ ಯಾವ್ದು ಬೇಕು ನಮಗೆ? ಆಗಮನೆ ಬೇಕು. ದೇರ್ಫೋರ್ ಕಣ್ಣಿಗೆ ಕಾಣಿದ್ರೆ ಸ್ವಲ್ಪ ವಿಷಯ ಮಾತ್ರ ತಿಳ್ಕೊತೇವೆ ಅಷ್ಟೇ. ಆದರೆ ಕಿವಿ ಇದ್ರೆ ನಮಗೆ ಹೆಚ್ಚು ವಿಷಯ ತಿಳ್ಕೊತೀವಿ. ಆದ್ದರಿಂದ ಆಗಮಕ್ಕೆ ಭಾರಿ ಮಹತ್ವ ಉಂಟು. ಪ್ರತ್ಯಕ್ಷ ಯಾವುದ್ರಲ್ಲಿ ಸ್ಟ್ರಾಂಗು? ಪ್ರತ್ಯಕ್ಷ ಯೋಗ್ಯ ವಿಚಾರದ ಬಗ್ಗೆ ಪ್ರತ್ಯಕ್ಷ ಸ್ಟ್ರಾಂಗ್ ಅಷ್ಟೇ. ಬೇರೆದ್ರ ಬಗ್ಗೆ ಪ್ರತ್ಯಕ್ಷ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಪ್ರತ್ಯಕ್ಷ ಫಸ್ಟ್ ಉತ್ತರ ಕೊಡೋದೇನದು ಗೊತ್ತಿಲ್ಲ. ಮನೆಗೆ ಆಫೀಸಿಂದ ಮನೆಯಿಂದ ಆಫೀಸ್ಗೆ ಹೋಗಿರ್ತಾನೆ, ಮನೇಲಿ ಏನೋ ಒಂದು ಕೆಲಸ ಇರುತ್ತೆ, ಆಯ್ತೋ ಇಲ್ಲ ಆಯ್ತೋ ಇಲ್ಲ ಒದ್ದಾಡ್ತಿರ್ತಾನೆ. ಯಾಕೆ? ಪ್ರತ್ಯಕ್ಷಕ್ಕೆ ಶಕ್ತಿ ಇಲ್ಲ, ತಿಳ್ಕೊಬೇಕು ಅಂತ ಅಪೇಕ್ಷೆ, ನೋಡಬೇಕು ಅಂತ ಅಪೇಕ್ಷೆ, ನೋಡೋಕ್ಕಾಗ್ತಾ ಇಲ್ಲ ಅವನಿಗೆ. ಯಾಕೆ? ಪ್ರತ್ಯಕ್ಷ ಲಿಮಿಟೇಷನ್ ಅದು. ಅವು ಯಾರೋ ಮೆಸೇಜ್ ಫೋನ್ ಮಾಡ್ತಾರೆ ಗೊತ್ತಾಗ, ವಿಷಯ ಕಿವಿಗೆ ಬಿತ್ತಾಗ, ಕಿವಿ ಬಿತ್ತಷ್ಟು ಉತ್ತರ ಗೊತ್ತಾಯ್ತು. ಕಣ್ಣಿಗೆ ಕಾಣಲಿಲ್ಲ ಅದು, ಇನ್ನೂ ಫೋನ್ ಮಾಡಿ ತಿಳ್ಕೊಂಡು ಅವಾಗ ಕಿವಿ ಬಿತ್ತು. ಅರ್ಥ ಆಯ್ತಾ? ಸೊ ಪ್ರತ್ಯಕ್ಷ ಲಿಮಿಟೇಷನ್ ಇರೋದ್ರಿಂದ ಅದಕ್ಕೆ ಲೋಯರ್ ಸ್ಟೇಜ್. ಅವ್ರು ಯಾವಾಗಲೂ ಪ್ರತ್ಯಕ್ಷ ಒಂದೇ ನಂಬಿಕೊಂಡವನಿಗೆ ಜ್ಞಾನ ಎಷ್ಟಿರುತ್ತೆ? ತುಂಬ ಕಡಿಮೆ ಜ್ಞಾನ ಇರೋದು. ಅದು ಇಲ್ಲದೆ ಹೋದರೂ ಜ್ಞಾನ ಹೋಗಿಬಿಡುತ್ತೆ. ಅದು ಸ್ವಲ್ಪ ಜ್ಞಾನ ಇರೋದಕ್ಕೆ ಅದು ಬೇಕಷ್ಟೆ. ಶಾಸ್ತ್ರ ಓದಿದ ಯಾವುದಕ್ಕೆ ಜ್ಞಾನಿ ಅಂತ ಯಾವುದಕ್ಕೆ ಕರೀತಾರೆ? ಪ್ರತ್ಯಕ್ಷ ಜ್ಞಾನಿ ಅಂತ ಕರೆಯೋದಿಲ್ಲ. ಯಾವುದನ್ನು ಜ್ಞಾನಿ ಅಂತಾರೆ? ಓದಿದವನು ಜ್ಞಾನಿ ಅಂತ ಕರೀತಾರೆ. ಓದಿ ಕಂಡ್ರೆ ಅವನು ಪರಮಜ್ಞಾನಿ, ಅಥವಾ ಅಪರೋಕ್ಷ ಜ್ಞಾನಿ. ಓದಿದ ಮೇಲೆ ಕಂಡ್ರೆ ಅಪರೋಕ್ಷ ಜ್ಞಾನಿ. ಅದಕ್ಕೆ ಅದಕ್ಕೇನು ಮಾಡಿದರು? ಬುದ್ಧಿ ಯಾತಕ್ಕೆ ಇಟ್ಟರು ಅಂದರೆ ದೆಹಲಿ ದೀಪನ್ಯಾಯ ಅಂತ ಕರೀತಾರೆ. ದೆಹಲಿ ಅದೇ ಹೇಳ್ತೀನಿ, ದೆಹಲಿ ದೀಪನ್ಯಾಯ ಅಂದರೆ ಏನು ಗೊತ್ತಾ? ಮಧ್ಯೆ ಇದ್ದಾಗ ಇದ್ರ ಸಪೋರ್ಟ್ ಎರಡು ಸಾವಿರ ಕೊಟ್ಟು ಇರಬೇಕು, ಎರಡು ಇಲ್ಲದವ್ರು ಕೆಲಸ ಮಾಡೋದು, ಮಧ್ಯೆ ಇರಬೇಕು. ಅದು ಸ್ವಲ್ಪ ಇಲ್ಲದೆ ಒಂದೇ ಭಯ. ಅದಕ್ಕೆ ಚಿಕ್ಕ ಮಕ್ಕಳೇ ಇಬ್ಬರು ಮಧ್ಯೆ ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ? ಇಬ್ಬರು ಮಧ್ಯೆ ಯಾಕೆ ಸೇರ್ಕೊತಾರೆ? ಭಯ ಅವ್ರು ಈ ಕಡೆ ಹೋಗಲು ಆ ಕಡೆ ಹೋಗಲು ಭಯ, ಆ ಕಡೆಗೆ ಸಪೋರ್ಟ್ ಇರುತ್ತೆ ಅಂತ ಓಡಾಡ್ತಾರೆ. ಅನುಮಾನಕ್ಕೆ ಯಾವ ಏನು ಬೇಕು ಅದಕ್ಕೆ? ಅದು ಅನುಮಾನ ಟ್ರೈನ್ ಇದ್ದಾಗೆ ಎರಡು ಇಲ್ಲದವ್ರು ಒಂದು ಹಡಿ ಬಿದ್ದರೂ ಮುಗಿದೋಯ್ತು ಕತೆ. ಎಲ್ಲಿ ಸಪರೇಟ್ ಮಾಡಬೇಕು? ಅದಕ್ಕೆ ಬೇರೆ ರೀತಿ ಮಾಡಕ್ ಬರುತ್ತೆ. ಇನ್ನೊಂದು ರೀತಿ ಪ್ರಮಾಣ ಸ್ಯಾಟಿಸ್ಫೈ ಮಾಡಬಹುದು. ಅನುಪ್ರಮಾಣ ಯಾವ ರೀತಿ? ಪ್ರಮಾಣಂ ದ್ವಿವಿಧಂ, ಅನುಪ್ರಮಾಣಂ ದ್ವಿವಿಧಂ ಅಲ್ಲ, ಅನುಪ್ರಮಾಣಂ ದ್ವಿವಿಧಂ. ಮಾನಂ ಅನುಮಾನಂಚೇತಿ, ಮಾನಂ ಅನುಮಾನಂಚೇತಿ, ಮಾನಂ ದ್ವಿವಿಧಂ ಏನಂತ? ಪ್ರತ್ಯಕ್ಷ ಆಗಮ ಇತಿ. ಬೇರೆ ರೀತಿ ಮಾಡಬಹುದಾಗ, ಅರ್ಥ ಆಯ್ತಾ? ಯಾತಕ್ಕೆ ಆ ರೀತಿ ಮಾಡಲಿಲ್ಲ ಅಂದ್ರೆ, ಸಾಮಾನ್ಯವಾಗಿ ಅನುಮಾನನ ನಾವು ಮಧ್ಯದಲ್ಲೇ ಇಟ್ಟು ಮಾತಾಡೋ ಅಭ್ಯಾಸ ಆದ್ರಿಂದ ಆ ರೀತಿ ಮಾತಾಡ್ತಾರೆ ಅಷ್ಟೇ. ಅವ್ರು ಬೇರೆ ರೀತಿ ಮಾಡಿದ್ರೆ ತಪ್ಪಲ್ಲ. ನಿಮ್ಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಿದ್ದಾರೆ, ವಿಷಯಕ್ಕೆ ನೀವು ಅಫೆಕ್ಟ್ ಆಗದಂತೆ ಕ್ಲಾಸ್ಗೆ ಎಷ್ಟು ಬೇಕಾದ್ರೂ ಮಾಡಿಕೊಳ್ಳಿ. ಆದ್ರೆ ಮೇನ್ ಇದು ತತ್ವ ಡಿಫರ್ ಆಗಬಾರ್ದು ಅಷ್ಟೆ. ಪ್ರಾಯೇಣ ಆಸನ್ನ ಅವ್ಯವಹಿತ ವರ್ತಮಾನ ಕತಿಪಯ ಅರ್ಥಗ್ರಾಹಕಂ ಪ್ರತ್ಯಕ್ಷಂ. ಇದನ್ನೆಲ್ಲ ಸರಿಯಾಗಿ ಮನೇಲಿ ಪಾಯಿಪಾಠ ಮಾಡಕ ವಿಷ್ಣು ಕೂಡ. ಅನಾಸನ್ನ ಆಮೇಲೆ ಅತೀತ, ಬರೀ ವೇದ ಅಲ್ಲ. ಆಗಮ ಅಂದ್ರೆ ಆಗಮನೆ, ಶಬ್ದ ಯಾವುದು ಫಾರ್ಮ್ ಆಫ್ ವರ್ಡ್ಸ್ ಇರುತ್ತೋ, ವರ್ಬಲ್ ಲಿಟ್ರೇಚರ್ ಇಸ್ ಆಲ್ವೇಸ್ ಆಗಮ. ಉದಾಹರಣೆ, ಬಸ್ ಎಷ್ಟೊತ್ತಿಗಿದೆ ಕೇಳಿದ, ಅವನು ಹೇಳಿದ, ಅದು ಆಗಮ. ಎಂತ ಆಗಮ ಅದು? ಲೌಕಿಕ ಆಗಮ ಅಷ್ಟೇ. ಆಗಮದಲ್ಲಿ ಎರಡು ವಿಧ, ಪೌರುಷೇಯ ಅಪೌರುಷೇಯ ಅಂತ ಹೇಳಿ. ಪೌರುಷೇಯನೋ ಆಗಮ, ಅಪೌರುಷೇಯನೋ ಆಗಮನೆ. ಮತ್ತೆ ಆಗಮಗಳಲ್ಲಿ ಕಣ್ಣಿಗೆ ಕಾಣ ವಿಚಾರದ ಬಗ್ಗೆ ಹೇಳೋದು ಆಗಮ, ಕಣ್ಣಿಗೆ ಕಾಣದೇ ಇರೋದ ವಿಚಾರ ಬಗ್ಗೆ ಹೇಳಿದ್ರು ಆಗಮನೆ. ಗೊತ್ತಾಯ್ತಾ? ಈಗ ಇವತ್ತು ಭೂಗೋಳ ಓದ್ತೀವಿ, ಮ್ಯಾಪ್ ನೋಡ್ತೇವೆ, ಮ್ಯಾಗ ಆ ಮ್ಯಾಪ್ ಆಗಮ. ಈಗ ಮತ್ತೆ ಯಾವ್ದ್ರ ಬಗ್ಗೆ? ಜಾಗ್ರಫಿ ಬಗ್ಗೆ. ಅದು ಆಗಮ ಅಷ್ಟೇ, ನೋಡಿದ ತಕ್ಷಣ ಎಷ್ಟೋ ವಿಷಯ ಗೊತ್ತಾಗುತ್ತೆ ನಮ್ಗೆ. ಅದರಿಂದ ಅದು ಆಗಮನೆ. ಅರ್ಥ ಆಯ್ತಾ? ಈಗ ಕಣ್ಣಿಗೆ ಕಾಣದ್ದನ್ನ ಹೇಳಿದ್ರೆ ಅದು ಆಗಮ ಅಂತ ಹೆಸರು. ಒಂದು ಫಾರ್ಮ್ ಆಫ್ ವರ್ಡ್ಸ್ ಎಲ್ಲಿರುತ್ತೋ ಅದಿಷ್ಟು ಕೂಡ ಏನದು? ಆಗಮ. ಯಾರೇ ಹೇಳಿದ್ರು ಕೂಡ ಅದು ಆಗಮ. ಆಗಮನೆ ಆಗಮ, ಆ ಸಮ್ಯಕ್ ಗಮಯತಿ ಅರ್ಥಾನಿತಿ ಆಗಮ. ಅದಕ್ಕೆ ಅರ್ಥ ಆಗಮಯತಿ. ಆ ಅಂದ್ರೇನು? ಸರಿಯಾಗಿ ಗಮಯತಿ, ತಿಳಿಸಿಕೊಡುವುದು ಯಾವುದು, ಅದನ್ನೇನಂತ ಕರೀತಾರೆ ಆಗಮ ಅಂತ ಹೆಸರು. ಸ್ವಾತಂತ್ರ್ಯೇಣ ಅಶೇಷ ಅರ್ಥ ವಿಷಯ ಆಗಮ ಇತಿ ಅರ್ಥಗ್ರಹಣ ಕ್ರಮೇಣ ಉದ್ದೇಶ ಪ್ರತ್ಯಕ್ಷ ಮಾತ್ರ ಪ್ರಮಾಣವಾದ ನಿರಾಸಹ. ಈಗ ಪ್ರತ್ಯಕ್ಷ ಒಬ್ಬರಿದ್ದಾನೆ, ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತಾನೆ ಚಾರ್ವಾಕ. ಪ್ರತ್ಯಕ್ಷ ಏಕಮೇವೇತಿ ಚಾರ್ವಾಕ, ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಚಾರ್ವಾಕನ ಮತ. ತಸ್ಯ ಇಷ್ಟ ಅನಿಷ್ಟ ಸಾಧನ ಜ್ಞಾನ ಅಭಾವ ಜೀವನಮೇವ ಅನುಪಪನ್ನಂ ನಹಿ ಪ್ರತ್ಯಕ್ಷಂ ತಜ್ಞಾನಮುಪಾಯ. ಎಷ್ಟು ಸಿಂಪಲ್ ಆಗಿ ಅಟ್ಯಾಕ್ ಮಾಡ್ತಾನೆ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಚಾರ್ವಾಕ ಹೇಳ್ತಾನಲ್ಲ, ಅವನಿಗೆ ಮುಖ್ಯ ಏನು ಮಿಸ್ ಆಗುತ್ತೆ ಅಂದರೆ, ತಸ್ಯ ಇಷ್ಟ ಅನಿಷ್ಟ ಸಾಧನ ಜ್ಞಾನ ಅಭಾವ. ಇಷ್ಟ ಯಾವುದು, ಅನಿಷ್ಟ ಯಾವುದು ಅಂತ ತಿಳಿಸ್ಕೊಡ್ತಾ ಜ್ಞಾನಪರ ಚಾನ್ಸೇ ಇಲ್ಲ. ಅದರಿಂದಾಗಿನೇ ಜೀವನಮೇವ ಅನುಪಪನ್ನಂ, ಅವನ ಬದುಕೇ ದುರ್ಭರ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳ್ತಕ್ಕಂಥ ಅವನ ಬದುಕು ದುರ್ಭರವಾದ್ದರಿಂದ ಬರೀ ಪ್ರತ್ಯಕ್ಷ ಒಂದಿನ ಏನು ಉಪಯೋಗ ಆಗಲಿಲ್ಲ ಅವನಿಗೆ. ನೀ ಪ್ರತ್ಯಕ್ಷಂತ ಜ್ಞಾನೋಪಾಯ, ಪ್ರತ್ಯಕ್ಷ ಎಂದು ಕೂಡ ಯಾವುದಕ್ಕೆ ಉಪಾಯ ಅಲ್ಲ. ಇಷ್ಟಾನಿಷ್ಟ ಸಾಧನ ಜ್ಞಾನಕ್ಕೆ ಇಷ್ಟ ಸಾಧನ ಆಗಬೇಕು, ಅನಿಷ್ಟ ನಿವರ್ತನ ಆಗಬೇಕು. ಅಂಥದ್ದಕ್ಕೆ ಸಾಧನೆ ಯಾವುದು ಗೊತ್ತಾಗಬೇಕು. ಗೊತ್ತಾಗಲಿಕ್ಕೆ ಏನು ಓದಬೇಕು? ಆಗಮ ಓದಬೇಕು. ಚಾರ್ವಾಕ ಏನು ಒಪ್ಪಿಲ್ಲ, ಆಗಮ ಒಪ್ಪಿಲ್ಲ. ಅದರಿಂದ ಅವನು ಏನು ಸಿಗೋದಿಲ್ಲ, ಈ ಚಾನ್ಸೇ ಸಿಗೋದಿಲ್ಲ. ಇಷ್ಟಾನಿಷ್ಟ ಪರಿಹಾರ, ಪ್ರಾಪ್ತಿ ಪರಿಹಾರ ಉಪಾಯ ಗೊತ್ತೇ ಆಗೋದಿಲ್ಲ. ಆದ್ದರಿಂದ ಅದನ್ನೆಂದೂ ಕೂಡ ಅವನು ಎಷ್ಟು ಲಾಸ್ ಮಾಡ್ಕೋತಾನೆ ಅಂತ ಹೇಳ್ತಾರೆ. ಪ್ರತ್ಯಕ್ಷಾನುಮಾನೇ ಏವೇತಿ ಕಣಾದಹ. ಇವತ್ತು ಉದಾಹರಣೆ, ಕಣ್ಣಿಲ್ಲ ಕುರುಡ, ಏನು ಮಿಸ್ ಮಾಡ್ಕೋತಾನೆ? ಕಣ್ಣಿಲ್ಲದೆ ಇದ್ದವನು ರೂಪಜ್ಞಾನ ಮಿಸ್ ಮಾಡ್ಕೊಂಡ್ಬಿಡ್ತಾನೆ. ಗೊತ್ತಾಯ್ತಾ? ಕಿವಿ ಇಲ್ಲದವನು ಏನು ಮಾಡ್ಕೋತಾನೆ? ಶಬ್ದಜ್ಞಾನ ಮಿಸ್ ಮಾಡ್ಕೊಂಡ್ಬಿಡ್ತಾನೆ. ಆಗಮಿಲ್ದವನು ಏನು ಮಾಡ್ತಾನೆ? ಅವನು ಅತೀಂದ್ರಿಯ ವಿಷಯ ಜ್ಞಾನ ಎಲ್ಲ ಮಿಸ್ ಆಗಿಬಿಡ್ತಾನೆ. ಅತೀಂದ್ರಿಯ ಯಾವುದು ಗೊತ್ತಾಗೋ ಚಾನ್ಸೆ ಅವನಿಗಿಲ್ಲ. ಆದ್ರಿಂದಾಗಿನೇ ಇವತ್ತು ಕಣ್ಣಿಗೆ ಕಾಣೋ ಜಗತ್ ದೊಡ್ಡದು, ಕಾಣದೇ ಇರೋ ಜಗತ್ ದೊಡ್ಡದು, ಕಾಣದಿರೋ ಜಗತ್ತೇ ಭಾರಿ ದೊಡ್ಡದು. ಸೊ ಅವನು ಆಗಮ ಒಪ್ತೇ ಇದ್ದವನಿಗೆ ಜಗತ್ತಿನ ಬಹುಭಾಗ ಮಿಸ್ ಆಗಿಬಿಟ್ಟು ಏನಾಗ್ತಾನೋ ಅವನು ಕೂಪ ಮಂಡೂಕ ಥರ ಆಗಿಬಿಡ್ತಾನೆ. ಕೂಪ ಮಂಡೂಕ ಅಂದ್ರೆ ಅದೇನು, ಬಾವಿಯೊಳಗಿರುತ್ತೆ ಕಪ್ಪೆ, ಎಷ್ಟು ಹೊಡೆದು ಇಷ್ಟೇ ಬೇರೆ ಕಾಣೋದು, ಇಷ್ಟೇ ಕಾಣೋದು ಅದಕ್ಕೆ. ಅದು ಲಿಮಿಟೆಡ್ ನಾಲೆಡ್ಜ್, ಟೋಟಲಿ ಹೈಲಿ ಲಿಮಿಟೆಡ್ ನಾಲೆಡ್ಜ್ ಅವನು. ಪ್ರತ್ಯಕ್ಷಾನುಮಾನೇ ಏವೇತಿ ಕಣಾದಹ ಸೌಗತಾಶ್ಚ ವೈಶೇಷಿಕರು. ಕಣಾದ ಅಂದ್ರೆ ವೈಶೇಷಿಕರು, ಸೌಗತರು ಅಂದ್ರೆ ಬುದ್ಧರು. ಸುಗತನೇ ಬುದ್ಧನೇ ಸುಗತ ಅಂತ ಒಂದು ಹೆಸರು. ಬುದ್ಧ ಬೌದ್ಧ ಸುಗತ ಸೌಗತ ಈ ಕಣಾದಹ ಸೌಗತಾಶ್ಚ ಪ್ರತ್ಯಕ್ಷಾನುಮಾನೇ ಏವ ಇತಿ ಕಣಾದಹ ಸೌಗತಾಶ್ಚ ಪ್ರತ್ಯಕ್ಷಂಚ ಅನುಮಾನಂಚ ಪ್ರತ್ಯಕ್ಷಾನುಮಾನೇ ಹಾಗೆ ಬಿಡಿಸ್ಬೇಕಾದ ದ್ವಿವಚನ. ಪ್ರತ್ಯಕ್ಷಂಚ ಅನುಮಾನಂಚ ಪ್ರತ್ಯಕ್ಷಾನುಮಾನೇ, ಪ್ರತ್ಯಕ್ಷ ಮತ್ತು ಅನುಮಾನ ಎರಡೇ ಅಂತ ಹೇಳಿ ಕಣಾದ ವೈಶೇಷಿಕ ಹೇಳ್ತಾರೆ, ಸೌಗತಃ ಬೌದ್ಧರು ಹೇಳ್ತಾರೆ. ಅವ್ರು ಏನು ಒಪ್ಪಲಿಲ್ಲ ಈ ಮಧ್ಯೆ, ಆಗಮ ಒಪ್ಪಲೇ ಇಲ್ಲ. ತಮಾಷೆ ಅಂದರೆ ಬೌದ್ಧರು ಆಗಮ ಒಪ್ಪೋದಿಲ್ಲ. ಅದೇನು ಆಧಾರ ಅಂದರೆ ಬುದ್ಧ ಹೇಳ್ತಾನೆ ಅಂತ ಹೇಳ್ತಾರೆ. ಸೊ ಏನದು ಬುದ್ಧ ಹೇಳ್ತಾನೆ ಅಂದರೆ ಆಗಮ. ಸೊ ಆಗಮ ಒಪ್ಪೋದಿಲ್ಲ ಅಂತಾರೆ, ಆಗ ಒಪ್ಪ ಕಾಂಟ್ರಡಿಕ್ಷನ್ ಅದು. ಆಗಮ ಒಪ್ಪೋದಿಲ್ಲ ಅಂತ ಹೇಳ್ತೀನಿ, ಯಾಕೆ ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ಅನ್ನೋ ಮಾತಲ್ಲಿ ಏನಾಯ್ತು ಅಲ್ಲಿಗೆ? ಆಗ ಒಪ್ಪಿದ್ರೆ ಅದು ಹೇಳೋಕ್ಕೆ ಬರೋದಲ್ಲ ಮಾತಲ್ಲಿ. ಈ ದೃಷ್ಟಿಯಿಂದ ತಪ್ಪದು. ತೇಷಾಂ ಕಿಂ ಆಗಮೋ ನ ಬೋಧಕಃ ಬೋಧಕೋಪಿ ವಾ ನ ಯಥಾರ್ಥ ಯಥಾರ್ಥೋಪಿ ವಾ ಅನ್ಯತ್ರ ಅಂತರ್ಭೂತ ಪಕ್ಷತ್ರ ಅನುಭವ ವಿರುದ್ಧಮಿತಿ. ಇದೆಲ್ಲ ವಿದ್ಯಾರ್ಥಿಗಳು ನೋಡ್ತಾರೆ ಇದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಆಚಾರ್ಯ ಒಂದೊಂದು ಮಾತಿಗೆ ಎಷ್ಟು ಟೀಕಾರ ತಿಳಿಸ್ತಿದ್ದಾರೆ ಅಂತ ಗೊತ್ತಾದಾಗ ಪ್ರತಿ ಮಾತಲ್ಲೂ ಎಷ್ಟು ಅರ್ಥ ಇದೆ ಆಚಾರ್ಯ ಮಾತಿನಲ್ಲಿ. ಆಗ ಅವ್ರಿಗೆ ಭಾರಿ ಆಶ್ಚರ್ಯ ಆಯಿತು. ದೇಶಾಂ ಕ್ರೀಮಾಗಮೋ ನವೋಧಕ, ಈಗ ಅದೇನು ಸಿಟ್ಟಾಗೋದಿಲ್ಲ ಅವ್ರ ಮೇಲೆ, ಕಾಮ ಕೇಳ್ತಾರೆ. ಆಯ್ತಪ್ಪ, ನೀನು ಆಗಮ ಒಪ್ಪೋದಿಲ್ಲ, ಹೌದಲ್ಲ, ಪ್ರತ್ಯಕ್ಷ ಬಗ್ಗೆ ಯೋಚನೆ ಮಾಡಾಗಿಲ್ಲ, ಒಪ್ಪಿಟ್ಟು ಬಿಟ್ಟಿದ್ದಿ. ಅನುಮಾನನೂ ಕೂಡ ಒಪ್ಪಿಟ್ಟಿದ್ದೆ, ಯೋಚನೆ ಇಲ್ಲ. ಆಗಮ ಒಪ್ಪೋದಿಲ್ಲ, ಯಾತಕ್ಕೆ ಒಪ್ಪೋದಿಲ್ಲ ಹೇಳು. ಶಾಸ್ತ್ರದಲ್ಲಿ ಯಾವಾಗಲೂ ಏನಿರಬೇಕು, ಎಮೋಷನ್ಸ್ ಇರಬಾರ್ದು. ಕೂಲ ಕಾಮ ವಿಷಯ ಕೇಳಬೇಕು. ನೀವು ಒಪ್ಪಿದರೆ ಸರಿ, ಅವ್ರು ಇಲ್ಲ ಅಷ್ಟೇನೆ, ವಿಷಯ ಹೇಳ್ತೀವಪ್ಪ ನಾವು ಅಷ್ಟೇ. ದೇಶಾಂ ಕಿಂ ಆಗಮೋನ ಅಬೋಧಕಃ, ಆಗಮ ಪ್ರಮಾಣ ಅಂತ ಕರಿಬೇಕಾದ್ರೆ ಆಗಮ ಬೋಧಕತ್ವ ಇಲ್ಲ ಅಂತ ಅಭಿಪ್ರಾಯನೋ ಅಥವಾ ಇದೆ ಅಂತ ಅಭಿಪ್ರಾಯನೋ? ಬೋಧಕತ್ವ ಅಂದ್ರೆ ಏನು? ತಿಳಿಸಿಕೊಡುವಿಕೆ, ಕೆಪ್ಯಾಸಿಟಿ ಟು ಕಮ್ಯುನಿಕೇಟ್. ಆಗಮ ಕಮ್ಯುನಿಕೇಟ್ ಮಾಡುತ್ತೋ ಇಲ್ವೋ ಅಷ್ಟು ಹೇಳು ನಿನಗೆ. ಅವು ನದಿ ತೀರದಲ್ಲಿ ಐದು ಹಣ್ಣಿವೆ ಅಂತ ಹೇಳಿದ. ಇದರಿಂದ ಕಮ್ಯುನಿಕೇಷನ್ ಆಯ್ತೋ ಇಲ್ವೋ? ನೀನು ಹೋಗಿ ನೋಡಿ, ಐದು ಹಣ್ಣು ಇತ್ತೋ ಇಲ್ವೋ? ಸೊ ಕಮ್ಯುನಿಕೇಷನ್ ಇದೆ, ನೀ ಅದು ಕೆಲಸ ಆಗಿದೆ ಅಂದ್ರೆ ಒಪ್ಪೋದಿಲ್ಲ ಯಾತಕ್ಕೆ ನೀನು ಅದನ್ನು ಹೋಗ್ತಾನೆ. ಅದಕ್ಕೆ ಕಿಂ ಆಗಮೋ ನಬೋಧಕಃ ಬೋಧಕೋಪಿವಾನ ಯಥಾರ್ಥ. ಆಗಮ ಕಮ್ಯುನಿಕೇಟ್ ಮಾಡೋದೇ ಇಲ್ವೋ ಅಥವಾ ಮಾಡಿದರೂ ಕೂಡ ಸರಿಯಾಗಿ ಮಾಡೋದಿಲ್ವೋ? ಯಾತಕ್ಕೋಸ್ಕರ ಪ್ರಮಾಣ ಅಲ್ಲ ಅಂತ ಕರಿತೀನಿ ನೀನೀಗ ಅಂತ ಕೇಳಬೇಕು. ಅದಕ್ಕೆ ಉತ್ತರ ಕೊಡಬೇಕೀಗ. ಯಥಾರ್ಥೋಪಿವ ಅನ್ಯತ್ರ ಅಂತರ್ಭೂತ, ಅಥವಾ ಯಥಾರ್ಥವಾಗಿದೆ ರೀ ಅದು ಆಗಮ ಪ್ರತ್ಯೇಕ ಪ್ರಮಾಣ ಅಲ್ಲ, ಎರಡರಲ್ಲಿ ಸೇರಿಸಿಬಿಡ್ತೇನೆ ಅಂತ ಕರಿತೀಯೋ? ಮೂರು ಚಾನ್ಸ್ ಇದೆ. ಆಗಮಕ್ಕೆ ಬೋಧಕತ್ವನೇ ಇಲ್ಲ, ಅದಕ್ಕೊಂದು ಪ್ರಮಾಣ ಅಂತ ಒಪ್ಪೋದಿಲ್ಲ. ಅಥವಾ ಆಗಮ ಬೋಧಕತ್ವ ಇದ್ರೂ ಕೂಡ ಸರಿಯಾಗಿ ಬೋಧನೆ ಮಾಡೋದಿಲ್ಲ ಆದ್ದರಿಂದ ಪ್ರಮಾಣ ಅಲ್ಲ. ಅಥವಾ ಅದು ಆಗಮ ಬೋಧನೆ ಮಾಡುತ್ತೆ, ಸರಿಯಾಗಿ ಬೋಧನೆ ಮಾಡುತ್ತೆ, ಆದರೆ ಇನ್ನೊಂದು ಪ್ರಮಾಣದಲ್ಲಿ ಸೇರುತ್ತೆ, ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತೀಯ? ಮೂರು ಕಾರಣ ಕೊಟ್ಟು, ಇದು ಅನಾಲಿಟಿಕಲ್ ಥಿಂಕಿಂಗ್ ಇದು. ಅದನ್ನು ಇದು ಮಾಡ್ತಾ ಮಾಡ್ತಾ ಹೋದಂತ ಏನಾಗುತ್ತೆ, ಕ್ಲಿಯರ್ ವಿಷಯ ಏನಾಗುತ್ತಾಗ ಸ್ಪಷ್ಟ ಆಗುತ್ತೆ. ಬೀಗ ತೆಗಿರು ಅಂತ ಹೇಳ್ತಾರೆ, ಬೀಗ ತೆಗಿ ಅಂತ ಹೇಳ್ತಾನೆ, ಹ್ಯಾಮರ್ ತೊಗೊಂಡ್ಬಿಡ್ತಾರೆ ನೋಡೋಕ್ಕೋಸ್ಕರ. ಹಾಗಲ್ಲ ಮರ, ಕೀ ಹುಡುಕ್ತಾರೆ, ಸರಿಯಾಗಿರ್ತಾರೆ ತೆಗೆದುಬಿಡ್ತಾರೆ. ಎಷ್ಟು ಸಿಂಪಲ್ ಅದು. ಅದೇ ಒಡೆದು ಬಿಟ್ಟರೆ ಬೀಗ ಬರ್ತಿದ್ದು, ಓಪನ್ ಆಗ್ತಿದ್ದು ಕರೆಕ್ಟೇ, ಮತ್ತೆ ಮತ್ತೆ ಬೀಗನೇ ಹೋಯ್ತು ಅಲ್ಲಿಗೆ, ಬೀಗ ತೆಗಿಲಿ ಬೀಗನೇ ಡಿಸ್ಟ್ರಾಯ್ ಮಾಡಿಬಿಡ್ತಾನೆ. ಅದಕ್ಕೆ ಆ ರೀತಿ ಅನಾಲಿಟಿಕಲ್ ಇದ್ದಾಗ ಏನಾಗುತ್ತೆ, ಯಾವಾಗಲೂ ಬಿಡಿಸಿ ಬಿಡಿಸಿ ನೋಡಿದಾಗ ಯಾವ ಪ್ರಾಬ್ಲಮ್ ಇರೋದಿಲ್ಲ. ಅನೇಕ ಜನರು ಪ್ರಾಬ್ಲಮ್ ಯಾತಕ್ಕೆ ಕ್ರಿಯೇಟ್ ಮಾಡ್ಕೋತಾರೆ ಅಂದರೆ ಅನಲೈಸ್ ಮಾಡೋದೇ ಇಲ್ಲ. ಅನಲೈಸ್ ಮಾಡಿದ್ರೆ ಉತ್ತರ ಸಿಕ್ಬಿಡುತ್ತೆ. ಅನಲೈಸ್ ಮಾಡದೆ ಹೋದಾಗ ಏನಾಗುತ್ತೆ, ಕಾಂಪ್ಲಿಕೇಟ್ ಆಗಿಬಿಟ್ಟು ಓ ದೊಡ್ಡ ಸಮಸ್ಯೆ ಅನಿಸ್ಬಿಡುತ್ತೆ. ಅನಲೈಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾರೆ. ಪಕ್ಷತ್ರಯಮಿ ಅನುಭವ ವಿರುದ್ಧ ಮಿತಿ, ಮೂರು ಪ್ರತ್ಯಕ್ಷ ಮೂರು ಪಕ್ಷಗಳು ಸರಿಯಲ್ಲ. ಆಗ ಬೋಧಕತ್ವ ಇದೆಯೋ ಇಲ್ವೋ? ಬೋಧಕತ್ವ ಇದ್ದೇ, ನೀನು ಹೇಳಿ ನಮಗೆ ತಿಳಿಯುತ್ತೆ, ನಾಳೆ ನಿಮಗೆ ತಿಳಿಯುತ್ತೆ ಅಂದರೆ ಬೋಧಕತ್ವ ಇದೆ ಅಂತ ಆಯ್ತಲ್ಲ. ಅದು ಬೋಧಕತ್ವ ಸರಿಯಾಗಿರೋದನ್ನು ಕಂಡಿದ್ದೇವೆ ತಾನೆ ಈಗ. ಸೊ ಅದು ಬೋಧಕ ಅಲ್ಲ ಅಂತನೂ ಅಪ್ರಮಾಣ ಅಂತ ಕರೆಯೋ ಆಗಿಲ್ಲ. ಆಮೇಲೆ ಯಥಾರ್ಥ ಬೋಧಕ ಅಲ್ಲ ಅಂತಲೇ ಹೇಳಾಗಿಲ್ಲ. ಮೂರನೇದಾಗಿ ಇನ್ನೂ ಅಂತರ್ಭಾವ ಮಾಡೋಕ್ಕೂ ಬರೋದಿಲ್ಲ. ದೇರ್ಫೋರ್ ಏನು ಮಾಡಬೇಕು, ಅದನ್ನು ಮೂರನೇ ಪ್ರಮಾಣ ಅಂತ ಒಪ್ಪಲೇಬೇಕು. ಅರ್ಥಂ ಪ್ರತಿಷ್ಠಿತಂ ಅಕ್ಷಂ, ಅದು ಮೂರು ಕಾರಣ. ಸಿಂಪಲ್ ಉತ್ತರ ಏನು ಕೊಟ್ಬಿಟ್ರು, ಅನುಭವ ವಿರುದ್ಧ ಮಿತಿ. ಬೋಧಕತ್ವ ಇದೆ ಎಂಬುದು ಅನುಭವ ಸಿದ್ಧ. ಬೋಧಕತ್ವ ಇಲ್ಲ ಅಂತಲೇ ಹೇಳಿದ್ರೆ ಅನುಭವಕ್ಕೆ ವಿರುದ್ಧ. ಸರಿಯಾದ ಬೋಧಕತ್ವ ಇದೆ ಅಂತ ಅನುಭವ ಸಿದ್ಧ, ಅದಲ್ಲ ಅಂತ ಹೇಳಿದ್ರೆ ಅನುಭವ ವಿರುದ್ಧ. ಮತ್ತೆ ಬೇರೆ ಎಲ್ಲ ಅನುಭವ ಅಂತರ್ಭಾವ ಮಾಡೋಕ್ಕೆ ಬರೋದಿಲ್ಲ ಅಂತ ಗೊತ್ತಿರೋದ್ರಿಂದ ಅಂತರ್ಭಾವ ಮಾಡ್ತೀನಿ ಅಂದರೆ ಮತ್ತೇನದು, ಅನುಭವ ವಿರುದ್ಧನೇ. ಸೊ ಮೂರಕ್ಕೂ ಕಾಮನ್ ಆನ್ಸರ್ ಏನು, ಅನುಭವ ವಿರುದ್ಧತ್ವವೇ ಕಾರಣ. ಅರ್ಥಂ ಪ್ರತಿಷ್ಠಿತಂ ಅಕ್ಷಂ ಪ್ರತ್ಯಕ್ಷಂ. ಈಗ ಪ್ರತ್ಯಕ್ಷ ಅಂತ ಯಾತಕ್ಕೆ ಕರೀತಾರೆ? ಉಪಯೋಗಿಸಿ ನಮಗೆ ಗೊತ್ತಿದೆ ಪ್ರತ್ಯಕ್ಷ ಅನ್ನೋ ಪದನ ಯಾಕೆ ಕರಿಬೇಕು ಮುಂತೋರು, ಅದ್ರ ಅರ್ಥ ಏನು ಮುಂತೋರಿಸಿಕೊಡ್ತಾರೆ. ನಿರ್ವಚನ ಅಸ್ಥಿ ಪ್ರತ್ಯಕ್ಷ, ಪ್ರತಿ ಅಕ್ಷಂ ಪ್ರತ್ಯಕ್ಷಂ, ಪ್ರತಿ ಪ್ಲಸ್ ಅಕ್ಷಂ ಪ್ರತ್ಯಕ್ಷಂ ಅಂತ. ಪ್ರತಿ ಅಂದರೆ ಎದುರಿಗಿರೋದು ಅಂತ ಅರ್ಥ. ಯಾವುದಕ್ಕೆ? ಅರ್ಥಂ ಪ್ರತಿಷ್ಠಿತಂ, ಅರ್ಥಂ ಪ್ರತಿಷ್ಠಿತಂ ಅಕ್ಷಂ ಪ್ರತ್ಯಕ್ಷಂ. ಅಕ್ಷ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ. ಅಕ್ಷ ಅಂದ್ರೆ ಏನು? ಇಂದ್ರಿಯ. ಪ್ರತ್ಯಕ್ಷ ಅಂದ್ರೆ ಏನು? ಇಂದ್ರಿಯ ವಿಷಯದತ್ತ ನೋಡುವ ಇಂದ್ರಿಯ ಅಂತ ಅರ್ಥ. ವಿಷಯದ ಕಡೆಗೆ ನೋಡುವ ಇಂದ್ರಿಯ, ಅದಕ್ಕೇನಂತ ಹೆಸರು? ಪ್ರತ್ಯಕ್ಷ. ಈಗ ಇದನ್ನು ವಿಷಯ ಇದು, ಈ ಕಡೆ ನೋಡಿದ್ರೆ ಏನಾಯ್ತಿದ್ದು? ಪ್ರತ್ಯಕ್ಷ. ಈ ಕಡೆ ನೋಡಿದ್ರೆ ಕಾಣಿಸೋದಿಲ್ಲ, ಆ ಕಡೆ ನೋಡಿದ್ರೆ ಕಾಣಿಸೋದು. ಅದಕ್ಕೆ ಪ್ರತಿಷ್ಠಿತ, ವಿಷಯಂ ಪ್ರತಿಷ್ಠಿತಂ ಪ್ರತ್ಯಕ್ಷಂ. ವಿಷಯ ಅಂದ್ರೂ ಒಂದೇ, ಅರ್ಥ ಅಂದ್ರೂ ಒಂದೇ. ಪ್ರಮಾಣಾಂತರಾನುಸರಣೇನ ಇವ ಅರ್ಥ ಪ್ರಮಾಪಕಂ ಅನುಮಾನಂ. ಅದಕ್ಕೇನೆ ಮೈಂಡ್ ಆ ಕಡೆ ಅಪ್ಲೈ ಮಾಡದೆ ಹೋದ್ರೆ ನೋಡ್ತಾ ಇರ್ತಾನೆ, ಇವ್ರು ರೆಸ್ಪಾಂಡೇ ಮಾಡೋದಿಲ್ಲ, ಏನು ಯೋಚನೆ ಮಾಡ್ತೀನಿ ಅಂತ ಕೇಳ್ತಾ. ಸೊ ಮೈಂಡ್ ಲಿಂಕ್ ಆಗ್ಬೇಕು, ಮೈಂಡ್ಗೂ ಇಂದ್ರಿಯಕ್ಕೂ ಲಿಂಕ್ ಆಗ್ಬೇಕು, ಇಂದ್ರಿಯಕ್ಕೂ ವಸ್ತುಗೂ ಲಿಂಕ್ ಆಗ್ಬೇಕು, ಆಗ ಜ್ಞಾನ ಬರಬೇಕು. ಆ ರೀತಿ ಇದ್ರೆ ಮಾತ್ರ ಜ್ಞಾನ ಕೊಡೋ ಶಕ್ತಿ ಇರೋದು ಯಾವುದಕ್ಕೆ? ಪ್ರತ್ಯಕ್ಷ. ಅದಕ್ಕೆ ಪ್ರತ್ಯಕ್ಷ ಅಂತಾನೆ ಹೆಸರು ಬಂತು. ಅರ್ಥ ಪ್ರಮಾಪಕ ಅನುಮಾನಂ, ಅರ್ಥವನ್ನು ತಿಳಿಸಿಕೊಳ್ಳೋದು ಅನುಮಾನ. ಯಾವುದ್ರ ಬೇಸಿಸ್ ಮೇಲೆ ಅಂದರೆ ಪ್ರಮಾಣಾಂತರಾನುಸರಣೇನ ಇವ ಅನುಮಾನಂ. ಪ್ರತ್ಯಕ್ಷಂ ಅನುಮಾನಂ, ಅನುಸೃತ್ಯಮಾನಂ ಅನುಮಾನಂ ಅಂದರೆ ಇನ್ನೊಂದಕ್ಕೆ ಇನ್ನೊಂದನ್ನು ಆಧರಿಸಿ ವಿಷಯ ತಿಳಿಸಿಕೊಡುವುದು ಅಂತ ಅರ್ಥ. ಇನ್ನೊಂದನ್ನು ಆಧರಿಸಿ ವಿಷಯ ತಿಳಿಸಿಕೊಡುವುದು. ಇನ್ನೊಂದೊಂದಂದ್ರೆ ಏನು? ಇದರ ಪ್ರತ್ಯಕ್ಷ ಆಗಮವನ್ನು ಬೇಸ್ ಮಾಡಿಕೊಂಡು ವಿಷಯ ತಿಳಿಸಿಕೊಟ್ಟಾಗ ಏನಂತ ಕರೀತಾರೆ? ಅನುಮಾನಂ. ಅದನ್ನೇ ಪ್ರಮಾಣಾಂತರಾನುಸರಣೇನ ಇವ ಅರ್ಥ ಪ್ರಮಾಪಕಂ ಅನುಮಾನಂ. ಪ್ರಮಾಣಾಂತರಕ್ಕೆ ಅನುಗುಣವಾಗಿ ಅರ್ಥವನ್ನು ತಿಳಿಸಿಕೊಡತಕ್ಕಂಥ ಪ್ರಮಾಣಕ್ಕೆ ಏನಂತ, ಅನುಪ್ರಮಾಣಕ್ಕೆ ಏನಂತ ಕರೀತಾರೆ? ಅನುಮಾನಂ ಅಂತ ಕರೀತಾರೆ. ಸಮ್ಯಗತಿಯಿಂದ ಅನುವ್ಯಾಖ್ಯಾನಂ ಹೇಗೋ, ಅನುಭಾಷ್ಯಂ ಹೇಗೋ, ಅನುಮಾನಂ. ಅನುಯಾಯಿ ಅಂತ ಕರೆಯೋದಿಲ್ಲ, ಅನುಯಾಯಿ ಅಂತ ಯಾರು ಕರೀತಾರೆ? ಅನುಸೃತ್ಯಯಾಯಿ. ಒಬ್ಬ ನಡೆದಿಂದ ಫಾಲೋ ಮಾಡ್ಕೊಂಡು ಹೋದಾಗ ಏನಂತ? ಅನುಯಾಯಿ, ಅನುಮಾನ ಅಷ್ಟೆ. ಅನುಯಾಯಿ ಫಾಲೋ ಮಾಡೋನು, ಅನುಮಾನ ಫಾಲೋ ಮಾಡುತ್ತೆ. ಇದು ಪ್ರತ್ಯಕ್ಷನಾದರೂ ಫಾಲೋ ಮಾಡಬೇಕು, ಆಗವನಾದರೂ ಫಾಲೋ, ಇಂಡಿಪೆಂಡೆಂಟ್ ಆಗಲಕ್ಕೆ ಬರೋದಿಲ್ಲ ಅದಕ್ಕೆ. ಅದಕ್ಕೆ ಅನುಮಾನ ಅಂತ ಹೇಳ್ತಾರೆ. ಸಮ್ಯಕ್ ಅತೀಂದ್ರಿಯಾರ್ಥ ಅವಗಮಕಃ ಆಗಮ, ಅದು ಸೇರಿಸಿದೆ. ಸಮ್ಯಕ್ ಅತೀಂದ್ರಿಯಾರ್ಥ ಅವಗಮಕಃ, ಸಮ್ಯಕ್ ಸರಿಯಾಗಿ ಅತೀಂದ್ರಿಯ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೇನಂತ ಕರೀತಾರೆ? ಆಗಮ. ಅತೀಂದ್ರಿಯ ವಿಷಯ ತಿಳ್ಕೊಡ್ಬೇಕಾದ್ರೆ ಏನು ಬೇಕು ನಮಗೀಗ? ಆಗಮ ಬೇಕೇ ಬೇಕು. ಆಗಮ ಇತಿ ತತ್ ಸಂಜ್ಞಾ ನಿರುಕ್ತೇಯವ, ಸಂಜ್ಞಾ ಅಂದರೆ ಹೆಸರು, ನಿರುಕ್ತಿ ಅಂದರೆ ನಿರ್ವಚನ. ಆಯಾ ಮೂರು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಎಂಬ ಮೂರು ಅನುಪ್ರಮಾಣಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವುಗಳ ಹೆಸರನ್ನೇ ಸರಿ ನಿರ್ವಚನೆ ಮಾಡಿದರೆ ಗೊತ್ತಾಗುತ್ತೆ ಅಂತ ಹೇಳಿ. ಇದೆ ಲಕ್ಷಣ ಸಿದ್ಧವು ಪ್ರತ್ಯಕ್ಷೇ ತಸ್ಯೈವ ಸ್ಫುಟೀಕರಣಾರ್ಥಂ ಅನುಮಾನಾದೌ ಶೃಂಗಿಗ್ರಾಹಕರೆಯ ತಜ್ಞಾಪನಾರ್ಥಂಚ ಪುನರ್ಲಕ್ಷಣಾರಂಭ. ಒಂದು ವಿಧವಾದ ಲಕ್ಷಣ ಗೊತ್ತಾಗುತ್ತೆ ನಮಗೆ, ಅದು ಸ್ಫುಟೀಕರಣ ಮಾಡೋದಕ್ಕೋಸ್ಕರವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆಚಾರ್ಯರು ಏನಂತ ನೋಡಬೇಕು. ಈ ಪ್ರತ್ಯಕ್ಷ ಅನುಮಾನ ಆಗಮ, ಪ್ರತ್ಯಕ್ಷ ಅಂದ್ರೇನು? ಮುಂದಿನ ಪ್ರಶ್ನೆ, ಪ್ರತ್ಯಕ್ಷ ಅಂದ್ರೇನು? ತತ್ರ ನಿರ್ದೋಷ ಅರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ, ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ. ಎಷ್ಟು ಪದ ಇದೆ ನೋಡಬೇಕು ಅದರಲ್ಲಿ. ನಿರ್ದೋಷ, ನಿರ್ದೋಷ ಅಂತ ಪ್ರಿಂಟ್ ಆಗಿದೆ, ನಿರ್ದೋಷ ಅರ್ಕವತ್ ಹಾಕೋಬೇಕು. ಈ ಪುಸ್ತಕ ಇದ್ದವರು ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ನಿರ್ದೋಷ ಒಂದು, ಅರ್ಥ ಎರಡು, ಇಂದ್ರಿಯ ಮೂರು, ಸನ್ನಿಕರ್ಷ ನಾಲ್ಕು. ನಾಲ್ಕು ಸೇರಿ ಏನಾಗುತ್ತೆ ಅಲ್ಲಿಗೆ? ಪ್ರತ್ಯಕ್ಷ ಅಂತಾಯಿತು. ಹೇಗೆ ಬತ್ತಿರಿಸ್ತಾ? ಈಗ ಬರೀ ಇಂದ್ರಿಯಂ ಪ್ರತ್ಯಕ್ಷಂ ಅಂದ್ರೆ ಏನಾಗಬಹುದು? ಬರೀ ಇಂದ್ರಿಯಂ ಪ್ರತ್ಯಕ್ಷಂ ಅಂದ್ರೆ ಏನಾಗುತ್ತಾಗ? ಇಂದ್ರಿಯನೇ ಪ್ರತ್ಯಕ್ಷ, ಇಂದ್ರಿಯನೇ ಪ್ರತ್ಯಕ್ಷ ಆಗೋ ಸಾಧ್ಯತೆ ಇಲ್ಲ. ಇಂದ್ರಿಯ ಅದೇನದು ಆಕ್ಚುಯಲಿ ಸನ್ನಿಕರ್ಷ ಆಗದೆ ಹೊರತು ಇಂದ್ರಿಯ ಇದ್ರೆ ಏನಾಗೋದಿಲ್ಲ, ಜ್ಞಾನ ಬರೋದಿಲ್ಲ. ಬರೀ ಇಂದ್ರಿಯ ಇದೆ, ಎಲ್ಲೋ ನೋಡ್ತಾನೆ. ಇದು ಇಲ್ಲಿ ಪುಸ್ತಕ ಅಲ್ಲಿ ನೋಡಿದ್ರೆ ಕಾಣಿಸೋದಿಲ್ಲ, ಸನ್ನಿಕರ್ಷವಾಗದೆ ಹೋದ್ರೆ ಕಾಣಿಸೋದಿಲ್ಲ. ಅದರಿಂದ ಏನು ಮಾಡಬೇಕು? ಅದಕ್ಕೆ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ ಅಂದರು. ಸರಿ, ಸನ್ನಿಕರ್ಷ ಕಾಂಟ್ಯಾಕ್ಟ್ ಅಂತ, ಸನ್ನಿಕರ್ಷ ಕಾಂಟ್ಯಾಕ್ಟ್ ಅಂತ, ಕಾಂಟ್ಯಾಕ್ಟ್ ಆದರೂ ಸನ್ನಿಕರ್ಷ ಅಂತ ಕರೀತಾರೆ. ಸಂಯೋಗ ಅಂದ್ರೆ ಒಂದೇ, ಸನ್ನಿಕರ್ಷ ಅಂದ್ರೆ ಒಂದೇ. ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ, ಇಂದ್ರಿಯ ಇದ್ರೆ ಸಾಲದು, ಅದು ಸನ್ನಿಕರ್ಷ ಆಗು. ಯಾವ ರೀತಿ ಸನ್ನಿಕರ್ಷ ಆಗಬೇಕು? ಇದು ನೋಡಿ, ಇಲ್ಲಿ ಸನ್ನಿಕರ್ಷ ಆಗಿದೆ, ಈಗ ಅದ್ರ ಜೊತೆ ಸನ್ನಿಕರ್ಷ ಆಗಬೇಕು. ಬರೀ ಸನ್ನಿಕರ್ಷ ಆದರೆ ಸಾಲದು. ಯಾವುದಕ್ಕಾಗಬೇಕು? ಅರ್ಥ ಇಂದ್ರಿಯ ಸನ್ನಿಕರ್ಷ ಆಗಬೇಕು. ಕಾಂಟ್ಯಾಕ್ಟ್ ಬಿಟ್ವೀನ್ ಅರ್ಥ ಅಂದ್ ಇಂದ್ರಿಯ ಆಗಬೇಕ ಹೊರತು ಎಲ್ಲೋ ಕಾಂಟ್ಯಾಕ್ಟ್ ಆದ್ರೆ ಜ್ಞಾನ ಬರೋದಿಲ್ಲ. ಬರೆಯೋದು ಇವರೇ ಆದ್ರೆ ಅದೇ ಅವ್ರ ಉಪಯೋಗ. ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರಮಾಣ ಪದ್ಧತಿಯಲ್ಲಿ ಅದನ್ನ ಹೇಳ್ತಾರೆ. ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ವಸ್ತು, ವಸ್ತು ಇಂದ್ರಿಯಗಳು ವಸ್ತುಗಳಿಗೂ ಕಾಂಟ್ಯಾಕ್ಟ್ ಬಂದಾಗ ಏನು ಬರುತ್ತಾಗ? ಜ್ಞಾನ ಬರುತ್ತೆ. ಆದ್ರೆ ಬಂತು ಕಾಂಟ್ಯಾಕ್ಟ್ ಬಂತು, ಕಾಮಾಲೆ ರೋಗ ಇದೆ, ಹಾಲಿನ ಕಾಂಟ್ಯಾಕ್ಟ್ ಬಂತು ಅವನಿಗೆ, ಹಾಲು ಅಂತ ಜ್ಞಾನ ಕೂಡ ಬಂತು. ಏನಂತ ಜ್ಞಾನ ಬಂತು? ಹಳದಿ ಹಾಲು ಅಂತ ಜ್ಞಾನ. ತಪ್ಪಾಯ್ತಲ್ಲ ಈಗ, ಅದು ನಿರ್ದೋಷ ಅಂತ ಕರೆದು, ನಿರ್ದೋಷವಾದ ಇಂದ್ರಿಯ. ಅಲ್ಲಿ ಯಾತಕ್ಕೆ ತಪ್ಪು ಜ್ಞಾನ ಬಂತು? ಇಂದ್ರಿಯದಲ್ಲೇ ದೋಷ ಇದೆ, ಇಂದ್ರಿಯದಲ್ಲೇ ದೋಷ ಇರೋದ್ರಿಂದ ಅದಕ್ಕೆ ಸರಿಯಾದ ಜ್ಞಾನ ಬರಲಿಲ್ಲ, ಅದು ನಿರ್ದೋಷ ಅಂತ ಸೇರಿಸಿದ್ರು. ವಸ್ತು ಅದು ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಎಂಥದ್ದು? ಈಗ ಉದಾಹರಣೆಗೆ ಚಂದ್ರನ ನೋಡ್ತಾನೆ, ಚಂದ್ರ ಹೇಗೆ ಕಾಣಿಸ್ತಾನೆ ನಮಗೆ? ಚಂದ್ರ ಹೇಗೆ ಕಾಣಿಸ್ತಾನೆ? ಪ್ರಾದೇಶ ಪರಿ ಅಂಗಲ ಇದ್ದಾನೆ ಅಂತ ಕಾಣಿಸುತ್ತೆ ನಮ್ಗೆ. ಅರ್ಥ ಆಯ್ತಾ? ಆ್ಯಕ್ಚುಲಿ ತಪ್ಪು ಜ್ಞಾನ. ಅದು ಯಾತಕ್ಕೆ ಹಾಗಾಯಿತು? ದೂರಸ್ಥ, ಅತಿ ದೂರ ಇರೋದ್ರಿಂದ ನಮಗೆ ಸರಿಯಾದ ಜ್ಞಾನ ಬರಲಿಲ್ಲ. ಚಂದ್ರ ಅನ್ನೋದ್ರ ಬಗ್ಗೆ ಸರಿಯಾದ ಜ್ಞಾನ ಬಂದರೂ ಕೂಡ ಚಂದ್ರ ಸೈಜ್ ಬಗ್ಗೆ ಸರಿಯಾದ ಜ್ಞಾನ ಬರಲಿಲ್ಲ. ಅರ್ಥ ಆಯ್ತಾ? ಯಾತಕ್ಕದು ದೂರಸ್ಥತ್ವ. ಇನ್ನು ಫಸ್ಟ್ ಕ್ಲಾಸ್ ಕಣ್ಣು ಕಾಣುತ್ತೆ ಅವನಿಗೆ, ಸಂಶಯನೇ ಇಲ್ಲ. ಹೀಗೆ ಇಟ್ಕೊಂಡು ಹೋಗ್ತಾರೆ, ಒಂದು ಅಕ್ಷರ ಓದಕ್ಕೆ ಬರೋದಿಲ್ಲ, ಇಟ್ಕೊಂಡ್ಬಿಟ್ಟಿದ್ದಾನೆ ಕಣ್ಣಿಗೆ. ಕಣ್ಣು ಕಾಣಿಸುತ್ತೆ, ಎಲ್ಲ ಇದೆ ವಸ್ತು, ಕಾಂಟ್ಯಾಕ್ಟ್ ಆಗಿಬಿಟ್ಟಿದೆ, ತೀರಾ ಕ್ಲೋಸ್ ಕಾಂಟ್ಯಾಕ್ಟ್. ಉದಾಹರಣೆಗೆ ಕಣ್ಣಿಗೆ ಕಾಡಿಗೆ ಹಚ್ಕೋತಾರೆ, ಕಾಡಿಗೆ ಕಣ್ಣಿಗೆ ಕಾಣುತ್ತೆ ಅವರಿಗೆ? ನಿಜವಾಗಿ ಯಾತಕ್ಕೆ ಕಾಣೋದಿಲ್ಲ ಅದು? ತುಂಬ ಕ್ಲೋಸ್ ಇರೋದ್ರಿಂದ ಕಣ್ಣಿಗೆ ಕಾಣೋದಿಲ್ಲ. ಅರ್ಥ ಆಯ್ತಾ? ಈಗ ತುಂಬ ಕ್ಲೋಸ್ ಇದ್ದರೂ ಕಾಣೋದಿಲ್ಲ, ತುಂಬ ದೂರ ಇದ್ದರೂ ಕಾಣೋದಿಲ್ಲ. ಎಷ್ಟಿರಬೇಕು ಅದು? ಆಪ್ಟಿಮಮ್ ಡಿಸ್ಟೆನ್ಸ್ ಇರಬೇಕು. ಗೊತ್ತಾಯ್ತಾ? ಆಪ್ಟಿಮಮ್ ಡಿಸ್ಟೆನ್ಸ್ ಇಂದ ಮಾತ್ರ ಕಾಣೋದು. ಅದಕ್ಕೋಸ್ಕರ ನಿರ್ದೋಷ ಶಬ್ದನ ಕಾಮನ್ ಮಾಡಿಬಿಟ್ರು. ಅರ್ಥನೂ ನಿರ್ದೋಷವಾಗಿರಬೇಕು, ಇಂದ್ರಿಯನೂ ನಿರ್ದೋಷ ಆಗಿರಬೇಕು, ಸನ್ನಿಕರ್ಷ ನಿರ್ದೋಷ ಆಗಿರಬೇಕು. ಸನ್ನಿಕರ್ಷ ಕೂಡ ಏನಿರಬೇಕು? ಈಗ ನಿರ್ದೋಷ, ಮೂರು ನಿರ್ದೋಷವಾಗಿದ್ದಾಗ ಏನಾಗುತ್ತೆ? ಅಲ್ಲಿಗೆ ಸರಿಯಾದ ಪ್ರತ್ಯಕ್ಷ ಜ್ಞಾನ ಬರುತ್ತೆ. ಒಂದು ಉದಾಹರಣೆ, ಶಕ್ತಿಯೋ ರೈತ ಅಂತ ತಿಳ್ಕೊಂಡ, ಅಲ್ಲಿ ಏನಾಯ್ತು? ಪ್ರತ್ಯಕ್ಷನೇ ಅದು. ಎಂತ ಪ್ರತ್ಯಕ್ಷ? ತಪ್ಪು ಪ್ರತ್ಯಕ್ಷ. ಯಾತಕ್ಕೆ ತಪ್ಪಾಯ್ತು ಅದು? ಯಾತಕ್ಕೆ ತಪ್ಪಾಯ್ತು? ಸರಿಯಾದ ಸನ್ನಿಕರ್ಷ ಆಗಲಿಲ್ಲ, ಸರಿಯಾದ ಸನ್ನಿಕರ್ಷ ಆಗಲಿಲ್ಲ. ಬರೀ ಬೆಳಗಿರೋದನ್ನು ನೋಡಿದ, ಡಿಸೈಡ್ ಮಾಡಿಬಿಟ್ಟ, ಬೆಳ್ಳಿ ಬೆಳಗ್ಗೆ ಇದು ಬೆಳಗ್ಗಿದೆ, ಆದ್ರಿಂದ ಬೆಳ್ಳಿ ಇರಬೇಕು ಅಂತ ತಿಳ್ಕೊಂಡ್ಬಿಟ್ಟ ಅಷ್ಟೇ. ಯಾವ ಟೈಮು ಅದು? ಯಾವ್ದ್ರಲ್ಲಿ ಸೇರಿಸ್ಬೇಕು ನಾವು ಅದನ್ನ? ಈಗ ಕತ್ಲಲ್ಲಿ ನೋಡೋದು ಅಂತ ಹೇಳ್ತೀವಿ. ಕತ್ಲಲ್ಲಿ ನೋಡಿದಾಗ ಯಾವ ದೋಷಕ್ಕೆ ಸೇರುತ್ತದು? ಅರ್ಥ, ಅರ್ಥ ಅದು ಕಾಣಿಸ್ತಾ ಇಲ್ಲ ಆಗಿದ್ರಿಂದ ಯಾವ ದೋಷ ಅದು? ಅರ್ಥದ ದೋಷ ಅದು, ಕಾಂಟ್ಯಾಕ್ಟ್ ಇಲ್ಲದೆ ಇರೋದು. ಮತ್ತೆ ಇನ್ನೊಂದು ದೋಷ ಇದೆ, ಖಾಲಿ ನೀರು ಹಾಕಿಬಿಡ್ತಾರೆ. ಅವಾಗ ಹಾ ನಮ್ಗೆ ಏನು ಕಾಣಿಸೋದಿಲ್ಲ, ಆಗ ನೀರು ಕಾಣ ಯಾತಕ್ಕೆ? ಸಮಾನ ದ್ರವ್ಯಾಭಿಘಾತ ಅಂತಕ್ಕೆ, ಸಮಾನ ದ್ರವ್ಯಾಭಿಘಾತ. ಸಿಮಿಲರ್ ಆಬ್ಜೆಕ್ಟ್ ಸೇರಿಸಿಬಿಟ್ಟಾಗ ಏನಾಗುತ್ತಾಗ, ಇವತ್ತು ಮಕ್ಕಳು ಕರ್ಕೊಂಡು ಸ್ಕೂಲಿಗೆ ಹೋಗ್ತಾರೆ, ಯೂನಿಫಾರ್ಮ್ ಹಾಕೊಂಡ್ಬಿಟ್ಟಿರ್ತಾರೆ, ತಮ್ಮ ಹುಡ್ರು ಕಾಲು ಗೊತ್ತಾಗೋದಿಲ್ಲ ಯಾತಕ್ಕೆ, ಒಂದೇ ಅಡ್ರೆಸ್ ಇರುತ್ತೆ ಎಲ್ಲರೂ ಕೂಡ. ಅಕ್ಕಿ ಒಳಗೆ ಬಿಳಿಕಲ್ಲು ಸೇರಿಸಿಬಿಡ್ತಾರೆ, ಅವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ ಯಾತಕ್ಕೆ ಕರಿ ಕಲ್ಲು ಕಲ್ಲು ಸೇರಿಸೋದಿಲ್ಲ ಯಾತಕ್ಕೆ ಗೊತ್ತಾಗ್ಬಿಡುತ್ತೆ ಎಂಥ ಕಲ್ಲು ಸೇರಿಸ್ತಾರೆ. ಅಕ್ಕಿ ಕಡ್ಡಾಗೆ ಕಾಣಬೇಕು ಅಂದ್ರೆ ಸೇಮ್ ಮೋಸ ಮಾಡೋಕ್ಕೂ ಏನು ಬೇಕು ಒಂದಿಷ್ಟು ಕಾಮನ್ ಸೆನ್ಸ್ ಬೇಕಲ್ಲ, ಅದನ್ನೆಲ್ಲ ಹಾಲಿಗೆ ಟಾರ್ ಹಾಕೋದಿಲ್ಲ ಯಾರು ಕೂಡ. ಆ ರೀತಿಯಲ್ಲಿ ಸಮಾನ ದ್ರವ್ಯಾಭಿಘಾತ, ದೂರಸ್ಥತ್ವ, ಅದು ದೋಷ, ಆಮೇಲೆ ಅತಿ ಸಮೀಪ ಅಥವಾ ಹ್ರಸ್ವತ್ವ, ದೀರ್ಘತ್ವ ತುಂಬ ಚಿಕ್ಕದಿದ್ರು ಕಣ್ಣಿಗೆ ಕಾಣಲ್ಲ. ಬ್ಯಾಕ್ಟೀರಿಯಾ ಇದೆ ತುಂಬ ಚಿಕ್ಕದು, ಅದು ಕಣ್ಣಿಗೆ ಕಾಣೋದಿಲ್ಲ. ಅತಿ ಸ್ಥೂಲವಾದ ಕಣ್ಣಿಗೆ ಕಾಣೋದಿಲ್ಲ, ಅದೇ ರೀತಿಯಲ್ಲಿ ದೋಷಗ್ರಸ್ತವಾದ್ರೆ ಕಾಣೋದಿಲ್ಲ. ಇವೆಲ್ಲ ವಿಷಯಗಳನ್ನು ಹೇಳ ದೇವ್ರ ನಮ್ಮ ಕಣ್ಣಿಗೆ ಯಾತಕ್ಕೆ ಕಾಣೋದಿಲ್ಲ ಅಂದ್ರೆ ಉತ್ತರ ಅದೇನೆ, ದೇವ್ರ ಯಾತಕ್ಕೆ ಕಾಣೋದಿಲ್ಲ? ಭಾರಿ ದೂರ ಇದ್ರೂ ಕಾಣೋದಿಲ್ಲ, ಭಾರಿ ಹತ್ತಿರ ಇದ್ರೂ ಕಾಣೋದಿಲ್ಲ. ದೇವ್ರು ಎಷ್ಟು ದೂರ ಇದ್ದಾನೆ? ದೂರ ದೂರ ತರಮ್ಯ ಅಂತ, ಅತಿ ದೂರ, ಭಾರಿ ಕ್ಲೋಸ್ ಈ ಪತಿ ನಮ್ಮೊಳಗಿದ್ದಾನೆ ದೇವ್ರು. ಅದೊಂದು ಪತಿ ತೀರ ಒಳಗಿದ್ರೂ ಕಾಣಿಸೋದಿಲ್ಲ, ದೂರ ದೂರ ಇದ್ರೂ ಕಾಣಿಸೋದಿಲ್ಲ. ಆದ್ರಿಂದ ದೇವರು ಪ್ರತ್ಯಕ್ಷಕ್ಕೆ ಏನಾಗೋದಿಲ್ಲ, ಬಿಯಾಂಡ್ ಪ್ರತ್ಯಕ್ಷ, ಬಿಯಾಂಡ್ ಪರ್ಸೆಪ್ಷನ್. ಅವಾಗ ಏನ್ ಬೇಕು ಅದಕ್ಕೆ, ಈ ಕಡೆ ಕಾಡಿಗೆ ಹಚ್ಕೊಂಡು ನೋಡಕ್ ಕನ್ನಡಿ ಹಾಕಬೇಕಾಯ್ತಲ್ಲ, ಹಾಗೆ ದೇವ್ರ ಹತ್ತಿರ ನೋಡಕ್ಕೆ ನಮ್ಮ ಶಾಸ್ತ್ರ ಬೇಕ. ಯೋಧ ವೇದ ನಿಹಿತಂ ಗುಹಾಯಾಮ್ ಅಂತ ಹೇಳುತ್ತೆ ಶಾಸ್ತ್ರ. ಇಂದ್ರಿಯ ಗ್ರಹಣ ಏನ ಅರ್ಥಾನ ಅದಿಷ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ, ಇಷ್ಟು ತಿಳಿದಾಯ್ತಲ್ಲ ಅವ್ರು ಬರೀತಾರೆ. ಈಗ ನಿರ್ದೋಷತ್ವ ಅರ್ಥೇಂದ್ರಿಯೋರ್ ವಿಶೇಷಣಂ, ನಿರ್ದೋಷತ್ವ ಅನ್ನೋದು ಅರ್ಥ ಮತ್ತು ಇದು ಎರಡಕ್ಕೂ ಅಬ್ಜೆಕ್ಟಿವ್ ಕಾಮನ್ ಆಗಿ ತಗೋಬೇಕು. ನಿರ್ದೋಷ ಅರ್ಥ, ನಿರ್ದೋಷ ಇಂದ್ರಿಯ ಅಂತ ತಗೊಳ್ಬೇಕು. ಅರ್ಥಗ್ರಹಣೇನ ಆಕಾಶಾದೀನಾಂ ಚಕ್ಷುರಾಜ ಸನ್ನಿಕರ್ಷ ವಿದಾಸ. ಅರ್ಥ ಅಂತ ಹೇಳಿದ್ರಿಂದ ಯೋಗ್ಯವಾದ ವಿಷಯ ಅಂತ ಆಗಬೇಕು. ನಾ ಕಣ್ಣಿನ ಆಕಾಶ ನೋಡಕ್ ಬರೋದಿಲ್ಲ, ನಾ ನೋಡೋದು ಆಕಾಶ ಅಲ್ಲ ಅದು. ಆಕಾಶ ಕಾಣೋದು ಯಾವುದಕ್ಕೆ? ಸಾಕ್ಷಿಗೆ ಹೊರತು ಕಣ್ಣಿಗೆ ಕಾಣೋದಲ್ಲ, ಅದು ಭೂತಾಕಾಶ. ಕಂಡ್ರೆ ಏನಂತ ಕರೀತಾರೆ? ಭೂತಾಕಾಶ ನೋಡಿ ಈ ಆಕಾಶ ಅಲ್ಲ. ಆತ ತತ್ತದಿಂದ್ರಿಯ ವಿಷಯವು ಅರ್ಥ ಉಚ್ಚತೆ. ಸೊ ಅರ್ಥ ಅರ್ಥ ಅಂತ ಹೇಳಿದ್ರ ರೆಸ್ಪೆಕ್ಟಿವ್ ಆಬ್ಜೆಕ್ಟ್ ಅಂತ ಅರ್ಥ. ಉದಾಹರಣೆಗೆ ಶಬ್ದನ ಕಣ್ಣಿಂದ ನೋಡಕ್ ಬರೋದಿಲ್ಲ, ಮತ್ತೆ ರೂಪನ ಕಿವಿಯಿಂದ ಕೇಳಕ್ ಬರೋದಿಲ್ಲ, ಅದಕ್ಕೆ ಏನ್ ಬೇಕು? ಸಂಬಂಧಪಟ್ಟ ಇಂದ್ರಿಯನೇ ಆಗಬೇಕು. ಸೊ ನಿರ್ದೋಷಾರ್ಥಿಯ ಅರ್ಥೇಂದ್ರಿಯ ಅಂದ್ರೆ ಏನು? ನಿರ್ದೋಷವಾದ ಸಂಬಂಧಪಟ್ಟ ವಸ್ತುವಿನೊಂದಿಗೆ ನಿರ್ದೋಷವಾದ ಸಂಬಂಧಪಟ್ಟ ಇಂದ್ರಿಯ ಸರಿಯಾದ ಸನ್ನಿಕರ್ಷ ಹೊಂದಿದಾಗ ಏನು ಬರುತ್ತೆ? ಪ್ರತ್ಯಕ್ಷ ಜ್ಞಾನ ಬರುತ್ತೆ. ಅತ್ರ ಹೇಗೆ ಗೊತ್ತಾಗುತ್ತೆ ಆಕಾಶ ಎಂಬುದು ಏನದು? ಸ್ಪೇಸ್ ಏನದು? ಸ್ಪರ್ಶೇಂದ್ರಿಯ. ಆಕಾಶ ಎಲ್ಲಿ ಗೊತ್ತಾಗುತ್ತೆ ಸ್ಪರ್ಶೇಂದ್ರಿಯಕ್ಕೆ? ಹೇಗೆ ಗೊತ್ತ ಎಲ್ಲಿ ಗೊತ್ತಾಗಿದೆ ಹೇಳಿ ನೋಡಂತ. ಎಲ್ಲಿ ಗೊತ್ತಾಗಿದೆ ನಿಮಗೆ ಆಕಾಶ? ಕುರುಡ ನಡೀತಾನೆ ಅದಕ್ಕೆ ಹೇಳ್ತೀರಿ. ಕುರುಡ ನಡೆಯೋದಕ್ಕೆ ಏನು ಹೇಳ್ಬೇಕು ನೀವೀಗ? ಸ್ಪರ್ಶೇಂದ್ರಿ ಹೀಗೆ ನೋಡ್ಕೊಂಡು ಹೋಗ್ತಾನಲ್ಲ ಅದಕ್ಕೆ ಕಾಣಿಸುತ್ತೆ ಅಂತೇಳಿ. ಅಲ್ಲ, ಅವ್ನು ಕಾಣಿಸುತ್ತೆ ಆಕಾಶ ಅಲ್ಲ, ಏನು ಕಾಣಿಸುತ್ತೆ ಅವನಿಗೆ? ಅದರಿಂದ ಅಬ್ಜೆಕ್ಷನ್ ಇದೆ, ಗೊತ್ತಾಗ ಅಬ್ಸ್ಟ್ರಕ್ಷನ್ ಗೊತ್ತಾಗುತ್ತೆ ಹೊರತು ಇದು ಗೊತ್ತಾಗೋದಿಲ್ಲ ಅವ್ರಿಗೆ. ಅದರಿಂದ ಖಂಡಿತ ಆಕಾಶ ಅಲ್ಲ. ಆಕಾಶ ಅಂಬುದು ಇನ್ಫರ್ ಮಾಡ್ತಾನೋ, ಇದು ವಸ್ತು ಯಾವುದೂ ಇಲ್ಲ ಅದರಿಂದ ಆಕಾಶ ಇದೆ. ಆ ಇನ್ಫರೆನ್ಸ್ ಹೊರತು ಆಕಾಶನೇ ಕಣ್ಣಿಗೆ ಅವನ ಅನುಭವಕ್ಕೆ ಬರೋದಾಗಿದ್ರೆ ಕೈ ಈಗ ಅನ್ನೋ ಕಾರಣ ಇರ್ತಿರ್ಲಿಲ್ಲ. ಕೈ ಈಗ ಅನ್ನೋದು ಯಾವುದಕ್ಕೋಸ್ಕರ? ವಸ್ತುಗಳ ಸ್ಪರ್ಶ ಆಗುತ್ತೋ ಅಂತ ನೋಡ್ಲಿಕ್ಕೆ ಕಟ್ಟೆ ಹೊರತು ಇದಕ್ಕೋಸ್ಕರ ಅಲ್ಲ. ಸೊ ಆಕಾಶ ಯಾವುದಕ್ಕೆ ವೇದ್ಯ ಅದು? ಆಕಾಶ ಕಾಲ ಎಲ್ಲ ಕೂಡ ಯಾವುದಕ್ಕೆ ಗೊತ್ತಾಗೋದು? ಬರೀ ಸಾಕ್ಷೀಂದ್ರಿಯಕ್ಕೆ, ಬರೀ ಯಾವುದಕ್ಕೂ ಗೊತ್ತಾಗೋದು ಸಾಕ್ಷೀಂದ್ರಿಯಕ್ಕೆ ಮಾತ್ರ. ಅತ್ರ ತತ್ತದಿಂದ್ರಿಯ ವಿಷಯವು ಅರ್ಥ ಉಚ್ಯತೆ. ತನ್ನಿರ್ದೋಷತ್ವ ಗ್ರಹಣೇನ ಅತಿ ಸಾಮೀಪ್ಯಾದಿ ದೋಷಯುಕ್ತಾರ್ಥಾನಾಂ ಇಂದ್ರಿಯ ಸನ್ನಿಕರ್ಷ ನಿರಾಸಃ. ಅದಕ್ಕೆ ಅತಿ ಸಾಮೀಪ್ಯ ಮೊದಲಾದ ದೋಷಗಳನ್ನು ಹೊಂದಿಲ್ಲದೆ ಇರತಕ್ಕಂಥವುಗಳಾಗಬೇಕೇ ಹೊರತು ಬೇರೆದಾಗಬಾರದು ಅಂತ ಅರ್ಥ. ಇದು ಅತಿ ಸಾಮೀಪ್ಯ ಇಷ್ಟೇ ಹೇಳಿಬಿಟ್ರು, ವಿಸ್ತಾರವಾಗಿ ಅದನ್ನು ಪ್ರಮಾಣ ಪದ್ಧತಿಯಲ್ಲಿ ಹೇಳಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅತಿ ದೂರತ್ವ, ಸಮೀಪತ್ವ, ಸಮಾನ ದ್ರವ್ಯಾಭಿಘಾತ ಎಲ್ಲ ಒಟ್ಟಿಗೆ ಸೇರಿಸಿ ಅಲ್ಲಿ ಬರೀತಾರೆ. ಅಲ್ಲಿ ಬಿಗಿದರೆ ಸೇಡಿ ಆಗಿದೆ, ಆದ್ದರಿಂದ ಮತ್ತೆ ಹೇಳೋದಕ್ಕೆ ಹೋಗಲಿಲ್ಲ. ಇಂದ್ರಿಯ ಗ್ರಹಣೇನ ಅರ್ಥಾರಾಮೇವ ಅನ್ಯೋನ್ಯ ಸನ್ನಿಕರ್ಷ ನಿರಾಸಃ. ಇವತ್ತು ಉದಾಹರಣೆ ನಿರ್ದೋಷ ಅರ್ಥ ಸನ್ನಿಕರ್ಷ ಅಂತ ಅಷ್ಟೇ ಹೇಳಿದ ಏನಾಗ್ತಿತ್ತು? ನಿರ್ದೋಷ ಅರ್ಥ ಸನ್ನಿಕರ್ಷ ಪ್ರತ್ಯಕ್ಷ ಮಂದ್ರೆ ಏನಾಗ್ತಿತ್ತು? ಉದಾಹರಣೆಗೆ ಇವೆರಡಕ್ಕೂ ಸನ್ನಿಕರ್ಷ ಆಗಿದೆ ನಮಗೆ ಜ್ಞಾನ ಬಂತ. ಅರ್ಥಕ್ಕೂ ಅರ್ಥಕ್ಕೂ ಸನ್ನಿಕರ್ಷ ಆಗಬಾರ್ದು, ಇಂದ್ರಿಯಕ್ಕೂ ಅರ್ಥಕ್ಕೆ ಸನ್ನಿಕರ್ಷ ಆಗ್ಬೇಕು. ಅದಕ್ಕೇನೆ ಇಂದ್ರಿಯ ಅಂತ ಸೇರಿಸಿದ್ರು. ಬರೀ ಇಂದ್ರಿಯ ಸನ್ನಿಕರ್ಷ ಅಂದ್ರೆ ಏನಾಗ್ತಿತ್ತು? ಇಂದ್ರಿಯ ಎಲ್ಲೋ ಸನ್ನಿಕರ್ಷವಾಗಿ ಉಪಯೋಗ ಆಗ್ತಿಲ್ಲ, ಅಷ್ಟಕ್ಕೇ ಆಗಬೇಕಾಗ. ಎರಡು ಆದರೂ ದೋಷ ಇದ್ರೆ ಆಗ್ತದೆ, ಅದು ನಿರ್ದೋಷ ಅಂತ ಹೇಳಿದರು. ಪ್ರತಿಯೊಂದು ತಿಳ್ಕೋಬೇಕು. ಒಂದು ಪದ ಹಾಕ್ತವ್ರು ಏನಾಗ್ತಿತ್ತು? ವಿಶೇಷಣ ಯಾವಾಗಲೂ ಏನಾಗಬೇಕು? ಒಂದು ಪರ್ಪಸ್ ಇರಬೇಕು. ವಿಶೇಷಣ ಹಾಕ್ಲಿಕ್ಕೆ ಏನಿರಬೇಕು? ಒಂದು ಪರ್ಪಸ್ ಇರೋ ವಿಶೇಷಣ ಹಾಕಬಾರ್ದು. ಗೊತ್ತಾಯ್ತಾ? ಮನೆಯಿಂದ ಹೇಳಿದೆ, ಎಲ್ಲರೂ ಕೂತಿದ್ದಾರೆ, ಯಾರೋ ಕರಿಬೇಕಾಗಿದೆ, ಶಾಲು ಓದ್ಕೊಂಡ್ರೆ ಕರಿ ಅಂತ ಹೇಳಿದ. ಯಾರು ಶಾಲು ಓದ್ಕೊಂಡು ಒಬ್ಬನೇ ಓದ್ಕೊಂಡಿದ್ದ ಸಿಕ್ಕೋಯ್ತು. ಐದಾರದಾರು ಶಾಲು ಓದ್ಕೊಂಡಿದ್ರು, ಅವಾಗ ಏನು ಮಾಡ್ತಾನೆ? ಕೆಂಪು ಶಾಲು ಅಂತ ಹೇಳ್ತಾನೆ. ಬರೀ ಒಬ್ಬನೇ ಇದ್ದ ಕೆಂಪು ಶಾಲು ಹೇಳೋ ಕಾರಣ ಇಲ್ಲ, ಅದಕ್ಕೆ ಶಾಲು ಅಂತ ಸಾಕು, ಅದಕ್ಕೆ ಎಲ್ಲ ಹೇಳೋ ಕಾರಣ ಇಲ್ಲ. ಅದು ಯಾವಾಗ ಕೆಂಪು ಶಾಲೆಲ್ಲೂ ಇವರು ಕೆಂಪು ಶಾಲು ಓದ್ಕೊಂಡಿದ್ರು, ಅವಾಗ ಏನು ಮಾಡ್ದ? ಜರಿ ಶಾಲು ಓದ್ಕೊಂಡಿದ್ದು, ಜರಿ ಕೆಂಪು ಶಾಲು ಅಂತ ಹೇಳಿದ. ಅದಕ್ಕೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿ, ಆದಷ್ಟು ಪರ್ಪಸ್ ಯಾತಕ್ಕೆ ಅವ್ರ ಉದ್ದೇಶ ಇರೋದೀಗ ಪಿನ್ ಪಾಯಿಂಟ್ ಮಾಡಬೇಕು. ಪಿನ್ ಪಾಯಿಂಟ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಏನು ದೋಷ ಬರಬಾರ್ದು, ಅತಿವ್ಯಾಪ್ತಿ ಅವ್ಯಾಪ್ತಿ ಬರಬಾರ್ದು. ಅದಕ್ಕಾಗಿ ಆ ರೀತಿ ಮೇಂಟೈನ್ ಮಾಡಿದೆ. ಇಲ್ಲೂ ಹಾಗೆ ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ ಸತ್ತ ತನ್ನಿರ್ದೋಷತ್ವ ಗ್ರಹಣಂ ಮನೋ ಅನಧಿಕರಣ ಅನಷ್ಠಿತತ್ವಾದಿ ದೋಷವದ ಇಂದ್ರಿಯಾಣಾಂ ಅರ್ಥ ಸನ್ನಿಕರ್ಷ ವ್ಯಾವೃತ್ತ್ಯರ್ಥಂ. ನಿರ್ದೋಷತ್ವ ಗ್ರಹಣಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಮನೋ ಅಧಿಷ್ಠಿ ಅನಧಿಷ್ಠಿತತ್ವ ಅಂದರೆ ಅಬ್ಸೆಂಟ್ ಮೈಂಡೆಡ್ನೆಸ್ ಅಂತ. ಮನೋ ಅನಧಿಷ್ಠಿತತ್ವ ಅಂದರೆ ಒಂದೇ, ಅಬ್ಸೆಂಟ್ ಮೈಂಡೆಡ್ನೆಸ್ ಅಂದರೂ ಒಂದೇ. ಎಷ್ಟೋ ನೋಡ್ತಿರ್ತಾರೆ ಕಣ್ಣಿ ಕಾಣೋದಿಲ್ಲ ಈಗ ಅಂತಾರೆ, ಏನು ಮಾಡ್ತಿದ್ದಿ ಅಂತ ಕೇಳ್ತಾ, ಯಾಕೆ ಎಲ್ಲೋ ಮನಸ್ಸಿದೆ ಕಾಣ್ತಾ ಇಲ್ಲ ಅಂತ ಅರ್ಥ. ವಿದಾಸ ಅಂದರೆ ನಿರಾಸ, ನಿರಾಸ ಅಂದರೆ ಎಕ್ಸ್ಕ್ಲೂಷನ್ ಅಂತ. ಎಷ್ಟು ಎಕ್ಸ್ಕ್ಲೂಡ್ ಅದನ್ನು ಹೇಳ್ತಿದ್ದಾರೆ. ನಿರಾಸ ವ್ಯುದಾಸ ಎಲ್ಲ ಏನವು ಅತಿವ್ಯಾಪ್ತಿ ಪರಿಹಾರ ಮಾಡೋದಕ್ಕೆ ಆ ಪದ ಉಪಯೋಗಿಸ್ತಾರೆ. ಸನ್ನಿಕರ್ಷ ಇತಿ ಇಂದ್ರಿಯಾದಿ ಮಾತ್ರ ವ್ಯುದಾಸ ಇತಿ ಇಂದ್ರಿಯ ಸರ್ವೇಣ ಪ್ರಮಾಣಾಂತರ ವ್ಯುದಾಸ ಎಲ್ಲ ಪದ ಹೇಳಿದ್ರಿಂದ ನಿರ್ದೋಷಾದಿ ಹೇಳಿದ್ರಿಂದ ಅದಿಷ್ಟು ಯಾವುದು ಯಾವ ಪ್ರಮಾಣದಲ್ಲಿ ಬರಬಾರ್ದು ಲಕ್ಷಣ, ಅನುಮಾನ ಆಗಮದ ಲಕ್ಷಣ ಬರಬಾರ್ದು ಅಂತ ಹೇಳೋದಕ್ಕೋಸ್ಕರ ಈ ಪದ ಹಾಕಿದ್ರು. ಇದಿಷ್ಟು ಬರೀ ಪ್ರತ್ಯಕ್ಷ ಪದ ಏನಾಗ್ತಿತ್ತಾಗ, ಅನುಮಾನವನ್ನು ಪ್ರತ್ಯಕ್ಷ ಮಾಡಿಬಿಡ್ತಿತ್ತು, ಆಗಮ ಪ್ರತ್ಯಕ್ಷ ಮಾಡ್ತಿತ್ತು. ಈ ರೀತಿ ಹೇಳಿದ್ದರಿಂದ ಅನುಮಾನವೂ ಪ್ರತ್ಯಕ್ಷ ಅಲ್ಲ, ಆಗಮನೂ ಪ್ರತ್ಯಕ್ಷ ಅಲ್ಲ. ಪ್ರತ್ಯಕ್ಷ ಆಗೋದು ಯಾವುದು? ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ಇಷ್ಟು ಮಾತು ಹೇಳಿ ಮುಂದೆ ಹೇಳುತ್ತಾ, ಇದು ಬೇರೆ ಪ್ರಶ್ನೆ ಹಾಕೋತಾರೆ. ಬೇರೆ ಕಡೆ ಹೇಳಬೇಕಾದ್ರೆ ಇಂದ್ರಿಯಂ ಪ್ರತ್ಯಕ್ಷಂ ಅಂದ್ಬಿಡ್ತಾರೆ. ಇಂದ್ರಿಯಂ ಪ್ರತ್ಯಕ್ಷಂ ಅಷ್ಟೇ. ಇದು ಸರಿಯೋ ತಪ್ಪು ಅಂದರೆ ಅದು ಸರಿನೇ. ಇಂದ್ರಿಯಂ ಪ್ರತ್ಯಕ್ಷ ಬಂದಾಗ ಏನೇನು ಅಂಡರ್ಸ್ಟುಡ್ ಅಂತ ತಿಳ್ಕೋಬೇಕು. ಏನೇನು ಅಂಡರ್ಸ್ಟುಡಲ್ಲಿ ಇಂದ್ರಿಯಂ ಪ್ರತ್ಯಕ್ಷ ಅಂದರೆ ಸರಿಯಾದ ಇಂದ್ರಿಯ ಅಂತೂ ಫಸ್ಟ್ ಅಂಡರ್ಸ್ಟುಡ್. ಎರಡನೇದಾಗಿ ಸರಿಯಾದ ವಿಷಯ ನೋಡುತ್ತೆ ಅಂತ ಅಂಡರ್ಸ್ಟುಡ್. ಮತ್ತೆ ವಸ್ತುಗಳಲ್ಲಿ ದೋಷ ಇಲ್ಲ ಅಂತ ಅಂಡರ್ಸ್ಟುಡ್. ಎಲ್ಲ ಇಟ್ಕೊಂಡು ಏನನ್ಬಿಡ್ತಾರಾಗ, ಇಂದ್ರಿಯಂ ಸನ್ನಿಕ ಪ್ರತ್ಯಕ್ಷ ಅನ್ಬೋದ್ಬೇಕಾದ್ರೆ. ಬಟ್ ಕ್ಲಾರಿಟಿ ಬರೋ ಕೇಸ್ ಮಾಡಿ ಏನು ಮಾಡ್ತಾರೆ, ನಿರ್ದೋಷ ಆತ್ಮ ಇದೆ ಸನ್ನಿಕರ್ಷ ಪ್ರತ್ಯಕ್ಷಂ. ಇದರ್ಥ ಗುಣವಂತ ಅಂದ್ರೆ ಸಾಮಾನ್ಯ ಗುಣವಂತ ಶಬ್ದಕ್ಕೆ ಏನರ್ಥ? ಸದ್ಗುಣವಂತ ಇರ್ತಾರೆ. ಸಾಮಾನ್ಯವಾಗಿ ಕ್ಲಿಯರ್ ಮಾಡಕ್ಕೆ ಏನ್ ಮಾಡ್ತಾರೆ? ಸದ್ಗುಣವಂತ ಅಂತ ಹೇಳ್ತಾರೆ. ಆಕ್ಚುಲಿ ಗುಣವಂತ ಅಂದ್ರೆ ಸಾಕು, ಲೋಕದಲ್ಲಿ ಗುಣವಂತ ಅಂತ ಹೇಳಿ ದೋಷಿಗೂ ಕರೆಯೋ ಅಭ್ಯಾಸ ಇರೋದ್ರಿಂದ ಸದ್ಗುಣವಂತ ಅಡ್ಜೆಕ್ಟಿವ್ ಹಾಕಿದ್ರು ಅಷ್ಟೇ. ಸೊ ಇಂದ್ರಿಯ ಶಬ್ದಕ್ಕೆ ಪ್ರತ್ಯಕ್ಷ ಅಂತ ತಿಳ್ಕೊಂಡ್ರೆ ಸಾಕಾಗ್ತಿತ್ತು. ಸನ್ನಿಕರ್ಷ ಇದ್ರೇನೆ ಅದು ವಾಚ್ ಕೊಡ್ತಾರೆ ನಡೆಯುತ್ತಾ ಅಂತ ಕೇಳ್ತಾರಾ? ಅಂಗಡಿ ವಾಚ್ ತಗೋಬಿಟ್ಟು ಎಲ್ಲ ಸರಿ ಹೋಯ್ತು, ಬರೀ ಡೌಟ್ ಹೋದ ಏನೋ ಇದು ವರ್ಕ್ ಮಾಡುತ್ತಾ ಅಂತ ಕೇಳಿದ. ವರ್ಕ್ ಮಾಡಿದ್ರೆ ಏನಲ್ಲ ಅದು, ವಾಚೇ ಅಲ್ಲ ಅದು, ಅಂಡರ್ಸ್ಟುಡ್. ವರ್ಕ್ ಮಾಡುತ್ತೆ ಅಂಡರ್ಸ್ಟುಡ್ ಆದ್ರಿಂದ ಸನ್ನಿಕರ್ಷ ಅಂತ ಹೇಳಬೇಕಾಗಿಲ್ಲ. ಇಂದ್ರಿಯ ಸನ್ನಿಕರ್ಷ ಅಂದ್ರೆ ಒಂದೇ, ಇಂದ್ರಿಯ ಅಂದ್ರೆ ಒಂದೇ. ಅದೇ ರೀತಿ ಯಾವುದಕ್ಕೆ ಸನ್ನಿಕರ್ಷ ಉಪಯೋಗ ಇಲ್ಲ ಆದ್ರೆ ಅರ್ಥ ಸನ್ನಿಕರ್ಷ ಅಂತ ಅಂಡರ್ಸ್ಟುಡ್. ದೋಷ ಇದ್ರೆ ಆಗೋದಿಲ್ಲ, ನಿರ್ದೋಷ ಅಂಡರ್ಸ್ಟುಡ್. ನಿರ್ದೋಷ ಆತ ಸನ್ನಿಕರ್ಷ ಪ್ರತ್ಯಕ್ಷ. ಈ ರೀತಿಯೇ ಹೇಳಕ್ ಬರುತ್ತೆ. ಬ್ರಾಹ್ಮಣ ಕರ್ಕೊಂಡು ಬಾ, ಸರಿಯಾದ ಬ್ರಾಹ್ಮಣ ಕರ್ಕೊಂಡು ಓದಿದ ಎಲ್ಲ ಸೇರಿಸ್ಬೇಕು, ಒಂದು ಓದಿದ ಬ್ರಾಹ್ಮಣ ಕರ್ಕೊಂಡು ಬಾ, ಇವೆಲ್ಲ ಹೇಳಕ್ ಬರುತ್ತೆ. ಬರೀ ಬ್ರಾಹ್ಮಣ ಅಂದ್ರೆ ಹಿಂದೆ ಬಂದ ನಿಜವಾದ ಅರ್ಥ ಏನದಕ್ಕೆ? ಇವೆಲ್ಲ ಅಂಡರ್ಸ್ಟುಡೇನೆ, ನಿಜವಾದ ಬ್ರಾಹ್ಮಣ ಇವೆಲ್ಲ. ಅದು ತಪ್ಪು ಹೋಗಿರೋದು ಏನ್ ಮಾಡ್ಬೇಕೀಗ? ಅದೆಲ್ಲ ಸೇರಿಸ್ಬೇಕಾಗ. ಮುಂದೆ ನಿರ್ದೋಷೋಪಪತ್ತಿ ಅನುಮಾನಂ. ಅನುಮಾನ ಲಕ್ಷ ಈಗ ಪ್ರತ್ಯಕ್ಷ ಮುಗಿತು, ಅನುಮಾನ ಲಕ್ಷ್ಮಣ ಹೇಳಬೇಕು. ಉಪಪತ್ತಿ ರೀತಿ ಲಿಂಗ ಮುಚ್ಚತೆ. ಉಪಪತ್ತಿ ಅಂದ್ರೆ ಏನು? ಉಪಪತ್ತಿ ಅಂದ್ರೆ ಲಿಂಗ ಅಂತ ಹೇಳಿದ್ರು. ಲಿಂಗ ಅಂದ್ರೆ ಏನು? ಇವಾಗ ಶಿವರಾತ್ರಿ ಆ ಲಿಂಗ ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಶಿವರಾತ್ರಿ ಲಿಂಗ ಅಲ್ಲ. ಲಿಂಗ ಲಿಂಗಂ ಶಬ್ದಕ್ಕೆ ಏನಂದ್ರೆ ಲೀನಂ ಅರ್ಥಂ ಗಮಯತಿ ಇತಿ ಲಿಂಗಂ. ಲೀನಂ ಲೀಗ ಲಿಂಗ ಲಿಂಗಂ ಅಂದ್ರೇನು? ಲೀನಂ ಅರ್ಥಂ ಗಮಯತಿ ಅಂದ್ರೆ ಕಣ್ಣಿಗೆ ಕಾಣದರ ವಿಷಯವನ್ನು ತೋರಿಸಿಕೊಡೋದಕ್ಕೆ ಲಿಂಗ ಅಂತ ಕರೀತಾರೆ. ಉದಾಹರಣೆ ಧೂಮ ಇದೆ, ಅಗ್ನಿ ಕಣ್ಣಿಗೆ ಕಾಣೋದಿಲ್ಲ, ಅದನ್ನು ತೋರಿಸಿಕೊಡುತ್ತೆ. ಅದಕ್ಕೇನಂತ ಹೇಳಿದ್ರೆ ಅದಕ್ಕೆ ಲಿಂಗಂ ಅಂತ ಹೇಳಿ. ಅರ್ಥ ಆಯ್ತಾ? ಕಾಣದೇ ಇರೋ ವಸ್ತುವನ್ನ ಗುಪ್ತವಾಗಿರೋ ವಸ್ತುವನ್ನು ತಿಳಿಸಿಕೊಳ್ಳೋದಕ್ಕೋಸ್ಕರ ಯಾವುದು ಸಾಧನವಾಗುತ್ತೋ ಅದೇನಂತ ಕರೀತಾರೆ? ಲಿಂಗ ಅಂತ ಕರೀತಾರೆ. ಎಲ್ಲ ಪರ್ಯಾಯ ಪದ ಹೇಳ್ತಾರೆ. ಈಗ ಲಿಂಗ, ಉಪಪತ್ತಿ, ಹೇತು, ಅನುಮಾನ ಎಲ್ಲ ಏನವು? ವ್ಯಾಪ್ತಿಯ ಇಷ್ಟು ಪರ್ಯಾಯ ಪದಗಳು, ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು. ಉಪಪತ್ತಿ ರೀತಿ ಲಿಂಗ ಮುಚ್ಚತೆ, ಅದನ್ನೆಲ್ಲ ಪ್ರಮಾಣ ಪದ್ಧತಿಯಲ್ಲಿ ಬಿಡಿಸಿ ಹೇಳ್ತಾರೆ. ಯಾಕೆ ಅದು ಇನ್ನೂ ಬಿಗಿನರ್ಸ್ ಆದ್ರೆ. ಸಹಚರ್ಯ ಬಲೇನ ಅರ್ಥ ಗಮಕಂ ಲಿಂಗಂ. ಒಟ್ಟಿನ ಮೇಲೆ ಏನರ್ಥ? ಈಗ ಉಪಪತ್ತಿ ಲಿಂಗ ಮುಚ್ಚತೆ, ಸಹಚರ್ಯ ಬಲೇನ ಅರ್ಥ ಗಮಕಂ ಲಿಂಗಂ. ಒಟ್ಟೆಡೋದಾದ್ರೆ ಸಹಚರ್ಯ ಬಲೇನ ಅರ್ಥ ಗಮಕಂ ಲಿಂಗಂ. ಸಹಚರ್ಯ ಅಂದ್ರೆ ಏನು? ಜೊತೆಯಾಗಿರುವಿಕೆ. ಸಹಚರ ಸಹಚರ್ಯ ಒಟ್ಟಾಗಿರುವಿಕೆ ಎಂಬ ಕಾರಣದಿಂದಾಗಿ ವಿಷಯವನ್ನು ತಿಳಿಸ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಲಿಂಗ ಅಂತ ಕರೀತಾರೆ. ಇಬ್ರು ಯಾವಾಗಲೂ ಜೊತೆ ಬರ್ತಿದ್ರು ಮನೆಗೆ ಅಂತ ತಿಳ್ಕೊಬಾರ್ದು. ಯಾವಾಗಲೂ ಜೊತೆ ಬರ್ತಿದ್ರು. ಒಬ್ರು ಒಬ್ಬನೇ ಬಂದ್ಬಿಟ್ಟ, ಅವ್ರು ಎಲ್ಲಿ ಎದ್ದು ಕೇಳ್ತಾರೆ ತಕ್ಷಣನೇ. ಯಾತಕ್ಕೆ? ಜೊತೆ ಬಂದು ನೋಡಿ ನೋಡಿ ಏನು ಅಭ್ಯಾಸ ಆಗಿತ್ತು? ಇವ್ರು ಬಂದ್ರೆ ಅವ್ರು ಇರಬೇಕು, ಇಲ್ಲ ಇಲ್ಲೇ ಇದಾರು ಬರ್ತಾರೆ ಅಂತ. ಸರಿ ಆಗಿದೆ ಅಂದ್ರೆ ಬಂದ್ರೆ ಬಂದೇ ಬರ್ತಾರೆ ಅಂತ ಅರ್ಥ. ಆ ರೀತಿ ಜೊತೆಗೆ ರಾಮ ಲಕ್ಷ್ಮಣ ಇದ್ದ ಜೊತೆಗೆ ಇರ್ತಾರೆ, ಎರಡು ಪದ ಉಪಯೋಗಿಸ್ತಾರೆ. ಸಾಹಚರ್ಯ ಅಂದ್ರೆ ಏನು? ಜೊತೆ ಇರುವಿಕೆ. ನಿರ್ದೋಷ ಗ್ರಹಣಂ ಅನುಮಾನಾಭಾಸ ವಿದಾಸಾರ್ಥಂ. ಇಲ್ಲೂ ಕೂಡ ಅಷ್ಟೇ, ನಿರ್ದೋಷೋಪಪತ್ತಿ ಅಂತ ಅಷ್ಟೇ. ಉಪಪತ್ತಿ ಅಂದ್ರೆ ಸಾಕಾಗ್ತಿತ್ತು, ಉಪಪತ್ತಿ ಅಂದ್ರೆ ಸರಿ ಹೋಗ್ತಿತ್ತು. ನಿರ್ದೋಷ ಅಂತ ಯಾವ್ದು ಸೇರಿಸಿದ್ರು ಅಂದ್ರೆ ಅನುಮಾನ ಆಭಾಸಗಳು ಏನಂತ ಕರೀತಾರೆ? ಒಳ್ಳೆ ಚಳಿಗಾಲ, ಮಂಜು ಬಿದ್ದಿತ್ತು, ಓ ಏನ್ ತಿಳ್ಕೊಂಡ ಧೂಮ ಅಂತ ತಿಳ್ಕೊಂಡ, ತಗೊಂಡು ಬಗ್ಗೆ ತಗೊಂಡು ಹೊರಟೆ ಬಿಟ್ಟು ಆರಿಸ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಆಕ್ಚುಲಿ ಏನಲ್ಲ ಅದು? ಧೂಮನೇ ಅಲ್ಲ ಅದು. ಅದ ನೋಡೋದಕ್ಕೆ ಏನನ್ನಿಸ್ತು? ಬೆಂಕಿ ಅಂತ ತಿಳ್ಕೊಂಡು ಹೊರಟುಬಿಟ್ಟ ತಪ್ಪದು. ಅದಕ್ಕೆ ಧೂಮನ್ ತಪ್ಪು ತಿಳ್ಕೊಂಡ್ಬಿಟ್ಟ ಅವನು. ಬಾಷ್ಪನೋಡು ಏನ್ ತಿಳ್ಕೊಂಡ? ಧೂಮನ್ ತಪ್ಪು ತಿಳ್ಕೊಂಡ. ಆದ್ರಿಂದ ಅಂಥದ್ದು ಅನುಮಾನ ಅಂತ ಕರಿಬಾರದು. ವ್ಯಾಪ್ತಿಯಾದಿ ಅನುಮಾನ ಲಕ್ಷಣ ರಹಿತೋ ಅನುಮಾನವದ ಅವಭಾಸ ಮಾನು ಅನುಮಾನಾಭಾಸ. ಅನುಮಾನ ಅಂದ್ರೇನು? ಅನುಮಾನ ಅಂತ ಅರ್ಥ ಆಯ್ತು. ಅನುಮಾನಾಭಾಸ ಅಂದ್ರೇನು? ಬ್ರಾಹ್ಮಣಾಭಾಸ ಅಂದ್ರೇನು? ಬ್ರಾಹ್ಮಣಾಭಾಸ ಅಂದ್ರೇನು? ಬ್ರಾಹ್ಮಣನಂತೆ ಕಾಣ್ತಾನೆ ಬ್ರಾಹ್ಮಣನಲ್ಲ, ಬ್ರಾಹ್ಮಣನಂತೆ ಕಾಣ್ತಾನೆ ಬ್ರಾಹ್ಮಣನಲ್ಲ. ಅದೇ ರೀತಿ ಅನುಮಾನಾಭಾಸ ಅಂದ್ರೇನು? ಅನುಮಾನದಂತೆ ಕಾಣುತ್ತೆ, ಅನುಮಾನ ಅದು ಅನುಮಾನ ಅಲ್ಲ. ಅದೇ ಪ್ರತ್ಯಕ್ಷಾಭಾಸ ಅಂದ್ರೇನು? ಪ್ರತ್ಯಕ್ಷದಂತೆ ಕಾಣುತ್ತೆ, ಪ್ರತ್ಯಕ್ಷವಲ್ಲ. ಈಗ ಆಗಮ ಅಂತ ಕಾಣುತ್ತೆ, ಆಗಮ ಅಲ್ಲ. ಅದಕ್ಕೆ ಆಭಾಸ ಅಂತ ಕರೀತಾರೆ. ಆಭಾಸತೆ ಅಪಿಯರ್ಸ್ ಅಂತ ಅರ್ಥ. ಅಪಿಯರ್ಸ್ ಲೈಕ್ ಅನುಮಾನ ಬಟ್ ನಾಟ್ ಅಭಿಯಾನ. ಅಪಿಯರೆನ್ಸಿಗೆ ಆಭಾಸ ಅಂತ ಹೆಸರು. ಬೇರೆ ಬೇರೆ ಅಲ್ಲ, ಇಮೇಜ್ ಅಂತ. ಇಮೇಜ್ ಅಂದ್ರೆ ಆ ಅರ್ಥ, ಅದರಂತೆ ಕಾಣುತ್ತೆ ಅದಲ್ಲ. ವ್ಯಾಪ್ತಿಯಾದಿ ಅನುಮಾನ ಲಕ್ಷಣ ರಹಿತ. ಅನುಮಾನಕ್ಕೆ ಲಕ್ಷಣ ಇದೆ. ಆ ಲಕ್ಷಣಕ್ಕೆ ಏನು? ವ್ಯಾಪ್ತಿಯೇ ಬಹಳ ಮುಖ್ಯವಾದ ಲಕ್ಷಣ. ಅದಿಲ್ಲೇ ಇಲ್ಲ. ಅದಕ್ಕೇನಂತ ಕರೀತಾರೆ? ಆಭಾಸ ಅಂತ ಕರೀತಾರೆ. ಅನುಮಾನವತ್ ಅವಭಾಸಮಾನ ಅನುಮಾನಾಭಾಸ. ಉಪಪತ್ತಿ ಗ್ರಹಣಂ ಪ್ರತ್ಯಕ್ಷಾದಿ ವ್ಯಾವೃತ್ತ್ಯರ್ಥಂ. ಉಪಪತ್ತಿ ಅಂತ ಕರೀದೇನೆ, ಬರೀ ನಿರ್ದೋಷಂ ಅನುಮಾನವನ್ನು ಏನಾಗ್ತಿತ್ತಾಗ ಪ್ರತ್ಯಕ್ಷಕ್ಕೂ ಅಪ್ಲೈ ಆಗ್ಬಿಡ್ತಿ. ಅದಕ್ಕೆ ಉಪಪತ್ತಿ ಅಂತ ಆದರೆ ಸರಿ. ನಿರ್ದೋಷ ಮೂರು ಎರಡು ಪದ ಇದೆ. ನಿರ್ದೋಷ ಅಂತ ಒಂದು ಪದ, ಉಪಪತ್ತಿ ಅಂತ ಒಂದು ಪದ. ಪ್ರತ್ಯಕ್ಷ ಲಕ್ಷಣ ಹೇಳ್ಬೇಕಾದ್ರೆ ನಾಲ್ಕು ಪದ ಇದು. ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಮ್ ಅಂತಿತ್ತು. ಇಲ್ಲೇನಾಗಿದೆ? ಎರಡಿದೆ, ನಿರ್ದೋಷ ಉಪಪತ್ತಿ ಅಂತೇಳಿ. ಉಪಪತ್ತಿ ಅಂದ್ರೆ ಲಿಂಗ ಅಂತ ಹೆಸರು. ಬರೀ ಲಿಂಗ ಅಂದ್ರೆ ಸಾಕಾಗ್ತಿತ್ತು. ಯಾತಕ್ಕೆ ಹೇಳಿದ್ರು ಅಂದ್ರೆ ಅನುಮಾನ ಆಭಾಸವನ್ನ ಎಕ್ಸ್ಕ್ಲೂಡ್ ಮಾಡೋಕ್ಕೋಸ್ಕರ. ನಮ್ಮ ನಿವೃತ್ತಿ, ವ್ಯಾವೃತ್ತಿ, ನಿವೃತ್ತಿ, ಆಮೇಲೆ ನಿರಾಸ, ವ್ಯುದಾಸ ಎಲ್ಲ ಪರ್ಯಾಯ ಪದಗಳು. ಉಪಪತ್ತಿ ಯಾವ್ದು? ಲಿಂಗ ಹೌದು, ಲಿಂಗ, ಉಪಪತ್ತಿ, ವ್ಯಾಪ್ಯ ಎಲ್ಲ ಏನವು? ಪರ್ಯಾಯ ಪದಗಳು. ಅಲ್ಲ ಅಲ್ಲ ಅಲ್ಲ, ಲಕ್ಷಣ ಅಂತ ಹೇಳಿ. ಲಕ್ಷಣ ಎಂಥ ಲಕ್ಷಣ? ಆ್ಯಸ್ ಎ ರೂಲ್ ತಿಳಿಸ್ಕೊಡ್ತಕ್ಕಂಥ ಲಕ್ಷಣವನ್ನು ಏನಂತ ಕರೀತಾರೆ? ಲಿಂಗ. ಹಾಲು ಅಂದ ತಕ್ಷಣ ಏನಿರಬೇಕು? ಬೆಳಗ್ಗಿರಲೇಬೇಕು ಫಸ್ಟ್, ಅದು ಲಿಂಗ. ಬೆಳಗ್ಗಿದ ತಕ್ಷಣ ಏನಾಗಬೇಕು? ಹಾಲಿರಬಹುದು. ಒಂದು ಮಾತು ಬಂತು, ಬೆಳಗ್ಗೆದ್ದೆಲ್ಲ ಹಾಲಲ್ಲ, ಇನ್ನೊಂದು ಬೆಳಗ್ಗೆ ಯಾವ್ದಿರುತ್ತೆ? ಸುಣ್ಣ ನೀರು ಬೆಳಗ್ಗಿರಬಹುದು, ಅದರಿಂದ ಅಲ್ಲ. ಬಟ್ ಬೆಳಗ್ಗಿರಲೇಬೇಕು, ಅದು ನಿಜ. ಹಾಲು ಅಂದ್ರೆ ಬೆಳಗ್ಗಿರಲೇಬೇಕು, ನೋ ಡೌಟ್. ಆದ್ರೆ ಬೆಳಗ್ಗೆದ್ದೆಲ್ಲ ಹಾಲಲ್ಲ. ಅರ್ಥ ಆಯ್ತಾ? ಈಗ ಹಾಲು ಬೆಳಗ್ಗಿರಲೇಬೇಕು, ಅದು ಕರೆಕ್ಟು. ಆದ್ರೆ ಬೆಳಗ್ಗೆದ್ದೆಲ್ಲ ಏನಾಗಿರಬಾರ್ದು? ಹಾಲಾಗಿರಬೇಕು, ನಿಯಮ ಇಲ್ಲ. ಅದಕ್ಕೇನಂತ, ಒಂದ್ ಸೈಡ್ ವ್ಯಾಪ್ತಿ ಕರೆಕ್ಟ್, ಇನ್ನೊಂದು ವ್ಯಾಪ್ತಿ ಕರೆಕ್ಟ್ ಅಲ್ಲ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಉಪಪತ್ಯತೆ ಯಥಾರ್ಥತೋ ಜ್ಞಾತೈವ ಅರ್ಥಂ ಬೋಧಯತಿ. ಉಪಪತ್ತಿ ಅನ್ನೋದನ್ನ ಸರಿಯಾಗಿ ಉಪಯೋಗಿಸಿದ ಮಾತ್ರ ಅರ್ಥ ಮಾಡುತ್ತೆ ಹೊರತು ಮಿಸ್ಯೂಸ್ ಮಾಡಿಕೊಂಡ್ರೆ ಫಂಕ್ಷನ್ ಮಾಡೋದಿಲ್ಲ. ಅನ್ಯಥಾ ಅತಿ ಪ್ರಸಂಗ ತಿಳಿದ ಹೋದರೆ ಏನು ಏನೋ ಮಾಡ್ಕೊಂಡ್ಬಿಡ್ತಾರೆ ಕೊನೆಗೆ. ಹಾಗೆಲ್ಲ ಮಾಡಬಾರ್ದು. ತ್ರಿವಿಧ ಅನುಮಾನಂ, ಉದಾಹರಣೆಗೆ ಬೆಂಕಿ ಪರ್ವತ ನೋಡಿದ, ಅಲ್ಲಿ ಏನು ಕಾಣಿಸ್ತು? ಧೂಮ ಕಾಣಿಸ್ತು. ತಕ್ಷಣ ಏನಂತ ಹೇಳುತ್ತದು ಅನುಮಾನ? ಎಲ್ಲಿ ಬೆಂಕಿ ಕಾಣಿಸ್ತು ಅಲ್ಲಿ ಏನಿದೆ? ಅಗ್ನಿ ಇದೆ. ಇಲ್ಲಿ ಬೆಂಕಿ ಧೂಮ ಕಾಣಿಸ್ತು, ಇಲ್ಲಿ ಬೆಂಕಿ ಇದೆ ಅಂತ ಹುಡುಕಿದ. ಹಾಗಿರೋದಿಲ್ಲ, ಬೆಂಕಿ ಎಲ್ಲಿರುತ್ತದ? ಹೇತುವಿಗೆ ಸಂಬಂಧಪಟ್ಟಂತೆ ಬೆಂಕಿ ಇರುತ್ತೆ ಹೊರತು ಎಲ್ಲೋ ಧೂಮ ಎಲ್ಲೋ ಬೆಂಕಿ ಅಂತಿರೋ ಸಾಧ್ಯತೆ ಇಲ್ಲ. ಅದಕ್ಕೆ ಏನಂತ ಅಪ್ಲೈ ಮಾಡಿದೆ? ಪ್ರವಾಹ ಆಗಲ್ಲ. ಪ್ರವಾಹ ಇಲ್ಲಿ ಬಂತು, ಮಳೆ ಮಾತ್ರ ಇಲ್ಲಿ ಬಂದಿಲ್ಲ, ಮಳೆ ಮೇಲೆ ಬಂದಿದೆ. ವ್ಯಾಪ್ತಿ, ಅದಕ್ಕೆ ಏನಂತಾರೆ? ವ್ಯಾಪ್ತಿಯ ಪ್ರಕಾರ ಅಂತ ಹೇಳಿ. ವ್ಯಾಪ್ತಿ ಪ್ರಕಾರ ಆಗಿರುತ್ತೋ ಅದಕ್ಕೆ ತಕ್ಕಂತೆ ಆ ಲಿಂಗ ಏನ್ ಮಾಡುತ್ತೆ? ವಸ್ತುವನ್ನ ತಿಳಿಸ್ಕೊಡುತ್ತೆ. ತ್ರಿವಿಧ ಅನುಮಾನಂ, ಅನುಮಾನ ಮೂರು ವಿಧ. ಪ್ರತ್ಯಕ್ಷ ಎಷ್ಟು ವಿಧ ಅಂತ ಹೇಳಿದ್ರೆ ಮುಂದೆ ಹೇಳ್ತಾರೆ, ಇಲ್ಲಿ ಹೇಳಿಲ್ಲ, ಮುಂದೆ ಹೇಳ್ತಾರೆ. ಪ್ರತ್ಯಕ್ಷ ಆಚಾರ್ಯ ಹೇಳಿದ್ರೆ ನಾನು ಹೇಳಕ್ ಹೋಗ್ಲಿಲ್ಲ. ತ್ರಿವಿಧ ಅನುಮಾನಂ, ಅನುಮಾನ ಮೂರು ವಿಧ. ಸದ್ಯಕ್ಕೆ ಬೇಡದೆ ಮುಂದೆ ನೋಡೋಣ. ಪುನಃಸ್ತ್ರಿವಿಧಂ, ಕೆಲವು ಸಿಂಪಲ್ ಆಗಿರ್ಬೇಕಾದ್ರೆ ನೋಡಿದ್ವಿ. ಕೇವಲ ಅನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ ಇತಿ ಕೇಚಿತ್. ಇದು ಕೆಲವರು ಹೇಳ್ತಾರೆ. ಅನುಮಾನ ಕ್ಲಾಸಿಫೈ ಮಾಡಿದ ಸರಿ, ಮೂರು ಅಂತ ಹೇಳೋದು ಸರಿ. ಈ ಮೂರು ಸರಿಯಲ್ಲ. ಯಾವ ಮೂರು ಸರಿಯಲ್ಲ? ಕೇವಲ ಅನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ ಕೇಚಿತ್ ಅಂತ ಹೇಳಿದ ತಕ್ಷಣ ಸಮ್ ಪೀಪಲ್ ಸೇ ಲೈಕ್ ದಿಸ್ ಅಂತ ಅರ್ಥ. ಸಮ್ ಅಂತ ಹೇಳಿದ್ರೆ ನಮ್ಮವರಲ್ಲ ಅವರು, ಬೇರೆಯವ್ರು ಹೇಳ್ತಾರೆ, ತಪ್ಪು ಹೇಳ್ತಾರೆ ಅಂತ ಅರ್ಥ. ನೈಯಾಯಿಕರು ಇನ್ನು ಕೆಲವರೆಲ್ಲ ಇದ್ದಾರೆ, ಹೇಳ್ತಾರೆ. ಇಲ್ಲಿ ಕೆಲವು ಟರ್ಮ್ಸ್ ಅರ್ಥ ಆಗ ಪದ ಉಪಯೋಗಿಸ್ತಾರೆ. ತೆನ್ಪಿಟ್ಟು ನೋಡಿರು ಟರ್ಮ್ಸ್ನೆಲ್ಲ. ಈಗ ಕೆಲವು ಟರ್ಮ್ ಸಿಗಿವೆ. ಪಕ್ಷ ಅಂತ ಒಂದು, ಸಪಕ್ಷ ಅಂತ ಒಂದು, ವಿಪಕ್ಷ ಅಂತ ಒಂದು. ಆ ಮೂರು ಪದ ಅರ್ಥ ಆಗಿಬಿಟ್ರೆ ಅನುಮಾನ ಉಪಯೋಗಿಸಕ್ಕೆ ಅನುಕೂಲ ಆಗುತ್ತೆ. ಪಕ್ಷ ಅಂದ್ರೆ ಏನು? ನಾವು ಪಕ್ಷ ಮಾಸ ಪಕ್ಷ ನೆನಪು ಮಾಡ್ಕೋಬಾರ್ದು. ಪಕ್ಷ ಕೆಲವು ಪದಗಳು ಒಂದೇ ಕಡೆ, ರಾಜಕೀಯ ಪಕ್ಷ ಯಾವುದೋ ಅರ್ಥ ಮಾಡ್ಕೋತೀವಿ. ಇಲ್ಲ, ಹಾಗಲ್ಲ. ಪಕ್ಷ ಅಂದ್ರೆ ಏನು? ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ. ಇವೆಲ್ಲ ಯಾವಾಗ ನೆನಪಿರಬೇಕಾದ ಪದಗಳು. ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ. ಪಕ್ಷ ಅಂದ್ರೆ ಏನು? ಉದಾಹರಣೆಗೆ ಪರ್ವತದಲ್ಲಿ ಬೆಂಕಿ ಇದೆ, ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಹೇಳಿ. ಪರ್ವತೋ ವನ್ಯ ಮಾಂಧು ಮಾತ್. ಇಲ್ಲಿ ವನ್ಯ ಎಲ್ಲಿದೆ ಅಂತ ಹೇಳಿಕೊಟ್ಟಿದ್ದೆ ನಾವೀಗ, ಪರ್ವತದಲ್ಲಿ ಎಲ್ಲಿ ಸಾಧ್ಯ ಇದೆ ಅಂತ ಹೇಳುತ್ತೇವೋ ಅದೇನಂತ ಕರೀತಾರೆ, ಪಕ್ಷ ಅಂತ ಕರೀತಾರೆ. ಸೊ ಪಕ್ಷ ಯಾವುದಲ್ಲೀಗ? ಪರ್ವತ ಪಕ್ಷ. ಅಗ್ನಿ ಎಂಬುದೇನದು? ಸಾಧ್ಯ, ಟು ಬಿ ಥಿಂಗ್ ಟು ಬಿ ಪ್ರೂವ್ಡ್. ಅದು ಅಗ್ನಿ ಎಂಬುದು ಸಾಧ್ಯ, ಪರ್ವತ ಅನ್ನೋದು ಪಕ್ಷ. ಆಮೇಲೆ ಹೇತು ಯಾವುದು, ಸಾಧನ ಲಿಂಗ ಯಾವುದಂತ ಕೇಳಿದರೆ ಧೂಮ. ಆ ಪದ ಗೊತ್ತಿರಬೇಕು. ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ, ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಸಪಕ್ಷ. ಪಕ್ಷ ಸಪಕ್ಷ ಅಂತ ಒಂದು ಪದ ಇದೆ. ಸಿಮಿಲರ್ ಟು ಪಕ್ಷ ಇದ್ದೇನೆ ಅಂತ ಕರೀತಾರೆ, ಸಿಮಿಲರ್ ಟು ಪಕ್ಷವಾದ ಸಪಕ್ಷ ಅಂತ ಕರೀತಾರೆ. ಉದಾಹರಣೆಗೆ ಮಹಾನಸವತ್ ಅಂತ ಹೇಳ್ತಾರೆ. ಪರ್ವತದಲ್ಲಿ ಧೂಮ ಇರೋದ್ರಿಂದ ಬೆಂಕಿ ಇದೆ, ಅಡಿಗೆ ಮನೆಯಂತೆ ಅಂತ ಹೇಳಿದ್ದಾರೆ. ಅಡಿಗೆ ಮನೆ ಎಂಬುದನ್ನು ಏನದು? ಸಪಕ್ಷ. ಅದಕ್ಕೆ ಪ್ರೂವ್ಡ್ ಅದು. ಎಲ್ಲಿ ಈ ಅನುಮಾನ ಈ ವ್ಯಾಪ್ತಿ ಪ್ರೂವ್ ಆಗಿಬಿಟ್ಟಿದೆ ಜಾಗ ಏನಂತ ಕರೀತಾರೆ? ಸಪಕ್ಷ. ಅದು ದುಷ್ಟಾಂತ ಅಂದ್ರೂ ಒಂದೇ, ಸಪಕ್ಷ ಅಂದ್ರೂ ಒಂದೇ. ಸಾಧ್ಯ ತತ್ಸಮಾನ ಧರ್ಮರಹಿತೋ ಧರ್ಮಿ ವಿಪಕ್ಷ. ಆದರೆ ಸಾಧ್ಯ ಇರೋ ಚಾನ್ಸೇ ಇಲ್ಲ ಅಂತ ಜಾಗ ಏನಂತ ಕರೀತಾರೆ? ವಿಪಕ್ಷ. ಉದಾಹರಣೆಗೆ ಸರೋವರ. ಪರ್ವತದಲ್ಲಿ ಬೆಂಕಿ ಇದೆ ಸರೋವರದಂತೆ ಅಂತ ಹೇಳಿದ. ಸರೋವರದಲ್ಲಿ ಬೆಂಕಿ ಇರೋದಿಲ್ಲ ಅಂತ ಹೇಳಬಾರ್ದು. ಅಡಿಗೆ ಮನೆಯಂತೆ ಅಂತ ಹೇಳಬೇಕೆ ಹೊರತು ಸರೋವರದಂತೆ ಅಂತ ಹೇಳಬಾರ್ದು. ಸರೋವರ ಎಂಬುದೇನದು? ವಿಪಕ್ಷ. ಮಹಾನಸ ಎಂಬುದೇನೋ? ಸಪಕ್ಷ. ಪರ್ವತ ಎಂಬುದೇನೋ? ಪಕ್ಷ. ಅಗ್ನಿ ಎಂಬುದೇನೋ? ಸಾಧ್ಯ. ಧೂಮ ಅನ್ನೋದೇನೋ? ಸಾಧನ, ಹೇತು. ಅವೆಲ್ಲ ಪರ್ಯಾಯ ಪದಗಳು. ಸಾಧನ, ಹೇತು, ಲಿಂಗ, ಉಪಪತ್ತಿ, ವ್ಯಾಪ್ಯ, ಅನೇಕ ಹೆಸರದು. ಇಷ್ಟು ತಿಳ್ಕೊಂಡ್ರೆ ಇಷ್ಟು ಅಂಶ ಯಾವಾಗಲೂ ಮರೆಯಾಗಿಲ್ಲ. ಅದೇ ಅಷ್ಟಾಕದಕ್ಕೆ ಮುಂದೆ ಹೇಳ್ತಾರೆ. ಪಕ್ಷ ವ್ಯಾಪಕಂ ಸಪಕ್ಷ ವೃತ್ತಿ ತದ ಪುನರ್ ಅನುಮಾನಂ ಪುನರ್ದ್ವಿವಿಧಂ. ಅನುಮಾನ ಇನ್ನೊಂದು ರೀತಿ, ಎರಡು ವಿಧ. ಯಾವ ರೀತಿ ಅಂದರೆ ದೃಷ್ಟಂ ಸಾಮಾನ್ಯತೋ ದೃಷ್ಟಂಚ ಇತಿ. ಇದು ಕರೆಕ್ಟ್. ಇದು ದೃಷ್ಟಾನುಮಾನ, ಸಾಮಾನ್ಯತೋ ದುಷ್ಟಾನುಮಾನ ಅಂತ ಅನುಮಾನ ಎರಡು ವಿಧ. ದೃಷ್ಟ ಅನುಮಾನ, ದುಷ್ಟ ಅಂತ ಒಂದ್ಕೋಬಾರ್ದು. ದುಷ್ಟ ದುಷ್ಟ ಬೇರೆ, ದುಷ್ಟ ಬೇರೆ. ದುಷ್ಟ ಅಂದರೆ ಕೆಟ್ಟದ್ದು, ದುಷ್ಟ ಅಂದ್ರೆ ಏನು? ಕಂಡದ್ದು ಅಂತ. ದೃಷ್ಟಂ ಸಾಮಾನ್ಯತೋ ದುಷ್ಟಂಚ ಇತಿ ಪ್ರತ್ಯಕ್ಷ ಯೋಗ್ಯಾರ್ಥಾನುಮಾಪಕಂ. ಅಲ್ಲಿಗೆ ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡಿ. ಅನುಮಾನ ಆಯ್ತು. ಈಗ ಕ್ಲಾಸಿಫಿಕೇಶನ್ ಅನುಮಾನ ನಾಳೆ. ಅವೆಲ್ಲ ನೋಡ್ತಾ ಹೋದ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾಗುತ್ತೆ. ಪ್ರತಿಯೊಂದು ರೀತಿಯಲ್ಲೂ ಕೂಡ ನಿತ್ಯ ಜೀವನಕ್ಕೂ ಬೇಕಾದ ಅಂಶಗಳು. ಓಂ ನಮಃ ಪರಸ್ಮೈ ಪುರುಷಾಯ ಭೂಯಸೇ.